ಇದೊಂದು ಮೈಕ್ ಒಂದು ನೋಡಿ ಚೆನ್ನಾಗಿರುತ್ತಪ್ಪ. ಇದಕ್ಕೆ ಯಾವ ಮೈಕ್ ಸಿಗ್ತಾ ಇಲ್ಲ,
ಅದಕ್ಕೆ ಇರೋ ತಗೊಳ್ತೀನಿ, ಗೊತ್ತಾಗಿಲ್ಲ ಹೊಸ ಫೋನ್. ಅದಕ್ಕೆ ಕಂಪಾಟಿಬಲ್ ಇದೆ, ಫ್ಲಿಪ್ಕಾರ್ಟ್ ಅಲ್ಲಿ. ಅದ್ರ ಜೊತೆಗೆ ಹ್ಯಾಂಡ್ ಸೆಟ್ ಮೈಕ್
ಹೌದಾ,
ಬಾಕ್ಸ್ ಅಲ್ಲಿ
ಬಾಕ್ಸ್ ಅಲ್ಲಿ ಮೈಕ್ ಬರುತ್ತೆ,
ಮೈಕ್ ಇರೋದು ಹ್ಯಾಂಡ್ ಫ್ರೀ ಇರ್ಬೋದು.
ಹ್ಯಾಂಡ್ ಫ್ರೀ ಇರೋದು
ಸೊ ಏನು ಪ್ರಾಬ್ಲಮ್ ಇಲ್ಲ.
ಯಾಕಂದ್ರೆ
ಅದು ದೀಪಾವಳಿ ಸೆಲೆಬ್ರೇಷನ್ ಒಂದ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇವತ್ತು ಮೋಸ್ಟ್ಲಿ ಬಂತ ಮೆಸೇಜ್ ಅದು.
ಹೌದಾ ಸರ್, ಇದನ್ನು ಹಾಕೊಂಡು ಮಾಡ್ತಾ ಇದ್ದೀನಿ.
ಹ್ಯಾಂಡ್ ಫ್ರೀ ಬರತ್ತೆ, ಏನಾದ್ರೂ ಆಗದ್ರೆ ಇನ್ನೊಂದು ಇದೆ ಫ್ಲಿಪ್ಕಾರ್ಟ್ ಅಲ್ಲಿ.
ಕಂಪ್ಯಾಟಬಲ್
ಅದು, ಕಂಪ್ಯಾಟಬಲ್ ಇದೆ.
ಹೌದಾ,
ಹೊಸ ಫೋನ್ ಇರೋದ್ರಿಂದ ಇವಾಗ ಬರ್ತಾ ಇದೆ.
ಮೌತ್ ಪೀಸ್ ಇಫ್ ಇಟ್ ಟಚ್ ದಿ ಕ್ಲಾತ್ ಆಗ ಇದಾಗುತ್ತೆ, ಇಂಪೀಡ್ ಆಗುತ್ತೆ ಸೌಂಡ್. ಹೀಗೆ ಅಲ್ಲಿ ಹೋಗುದು ಓಪನ್ ಇರ್ಬೇಕಂತ.
ಓಪನ್
ಇವ್ರು ಕಿವಿಗೆ ಹಾಕೋಬೇಕಲ್ಲ,
ಇದೆಲ್ಲ ನಮ್ಗೆ ಅಭ್ಯಾಸ ಇಲ್ಲ.
ಈಗ ಅಲ್ಲಿಗೆ ಅಕಸ್ಮಾತ್ ಮಾಡೋದಾಗುತ್ತೆ, ಮೈಕ್ರೋಫೋನ್ ಇದೆ ಅದಕ್ಕೆ ಹ್ಯಾಂಗ್ ಮಾಡೋದಾಗುತ್ತೆ.
ಹೌದಲ್ಲ,
ಇಲ್ಲಿಗೆ ಹಾಕೋದು ವೈಬರ್ ಬ್ಯಾಂಡ್ ವೈರ್ ಇದೆ, ಸುತ್ತಬಿಟ್ರೆ ಆಗ್ತದೆ
ಸದ್ಯಕ್ಕೆ.
ಇದಕ್ಕೆ ತಗಲಾಕಿದ್ರೆ
ಅಷ್ಟೇ ಅಲ್ಲ ಸರ್, ಕನ್ವರ್ಟರ್
ತಗೊಂಡ್ಬಿಡ್ತೀನಿ. ಹೌದಾ,
ಒಳ್ಳೆ ಇಟ್ಬಿಟ್ಟು ಫೋನ್ಗೆ ಕರೆಕ್ಟ್ ಮಾಡಿದ್ರೆ ಅದ ಇಲ್ಲಿ ಈ ಮೈಕೆ ಇಲ್ಲ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಾಖ್ಯ ಗುರುಂ ಭಜೇ. ನಿನ್ನೆ ಸುಳಾದಿ ನೋಡಿದ್ವು, ವಿಜಯರಾಯರ ಅರ್ಚಿಸು ಮನವೇ ಚೂರು ಅಲ್ಲಿ
ಕೊಡ್ಬೇಕ
ಚೂರು ಅಲ್ಲಿ. ಅರ್ಚಿಸು ಮನವೇ ನಿತ್ಯ ಅನಾದಿ ಮೂರುತಿಯ ನಿಚ್ಚಳವಾಗಿ ನಿಸಂಗದಲ್ಲಿ ಅಚ್ಚ ಭಕುತಿಯಲ್ಲಿ ಪಂಚಭೇದ ಜ್ಞಾನ ಎಚ್ಚತ್ತು ದಿವಾರಾತ್ರಿ ದೈನ್ಯ ವೃತ್ತಿ ಯಾಚಕ ನಾನು ಬ್ರಹ್ಮಮಾದ್ಯರ ತಾರತಮ್ಯ ತಿಳಿದು ಎಲ್ಲ ನೋಡಿದು ವಿಸ್ತಾರವಾಗಿ. ಭಗವಂತನನ್ನ ಹೇಗ್ ಚಿಂತನೆ ಮಾಡಬೇಕು, ಶುದ್ಧವಾದ ಜ್ಞಾನ ಪೂರ್ವಕವಾಗಿ ಯಾವದ ಅಂಟು ಇಲ್ಲದೆ ನಿಸ್ಸಂಗ ಎಂಬುದಕ್ಕೆ ತುಂಬಾ ಅರ್ಥಗಳಾಯಿತು. ಪಂಚಭೇದ ಜ್ಞಾನ ಎಚ್ಚತ್ತು ಭಗವಂತನನ್ನ ಅಚ್ಯುತ ಅನಂತ ಗೋವಿಂದ ಗೋಪಾಲಕೃಷ್ಣ ಅಂತ ನಾಲ್ಕು ಯಾವ್ದಾವುದು ಸತ್ ಚಿತ್ತು ಆನಂದ ಆತ್ಮ ಎಂಬ ಗುಣಗಳಿಂದ ಅರ್ಚಿಸು. ಇನ್ನ ಮುಂದೆ ಹೇಳ್ತಾರೆ, ದೇವರನ್ನ ಸ್ಮರಣೆ ಮಾಡಬೇಕಾದ ಒಂದೊಂದು ಗುಣ. ಸುಚರಿತ ಸಾರ, ಸುಚರಿತ ಸಾರ ಇವನದ್ದು ಸುಚರಿತ ಅಲ್ಲ, ಎಲ್ಲರದ್ದು ಸುಚರಿತೆಗಳೆಲ್ಲ ಮಧ್ವರಾಯರದ್ದು ಎಲ್ಲರದ್ದು ಸುಚರಿತನೆ, ಒಳ್ಳೆ ಚರಿತ್ರೆ ಎಲ್ಲ ಅಂದ್ರೆ ಹೌದು. ಆದರೆ ಅವನಿದ್ರೆ ಎಲ್ಲರದ್ದು ಸುಚರಿತ, ಅವನಿಲ್ಲದಿದ್ರೆ ಯಾರದ್ದೂ ಅಲ್ಲ. ಅವನದ್ದು ಹಾಗಲ್ಲ, ಇನ್ನೊಬ್ಬರು ಬೇಕಾಗಿಲ್ಲ. ಅದಕ್ಕೆ ಸುಚರಿತ ಸಾರ, ಯಾರು ಯಾರದ್ದು ಸುಚರಿತ ಅಂತಿರುತ್ತೆ, ಒಳ್ಳೆ ಚರಿತ್ರೆ ಅಂತಿರುತ್ತೆ, ಅದರೊಳಗೆ ಸಾರ ಇವನೇ, ಎಲ್ಲರಲ್ಲಿ ನಿಂತು ಮಾಡಿಸಿದವ ಇವನೇ, ಬಿಂಬಕ್ರಿಯ ಅಂತ ಹೇಳ್ತಾರಲ್ಲ, ಅವನೇ ಬ್ರಹ್ಮಾದಿ ಸಕಲ ಚೇತನರಲ್ಲಿ ನಿಂತು ತಾನೇ ಬಿಂಬಕ್ರಿಯೆಯನ್ನು ಮಾಡಿ ಮಾಡಿಸ್ತಾನೆ. ಆ ಬಿಂಬಕ್ರಿಯೆಯನ್ನೇ ಸಾರ ಅಂತ ಕರೀತಾ ಇದ್ದಾರೆ. ಸುಖ ಸಾಗರ ನೆಚ್ಚಿದವರ ನೆಂಟ ಸುಖ ಸಾಗರ ಅಂದ್ರೆ ಅವನು ಸುಖಕ್ಕೆ ಸಾಗರನಂತೆ ಇದ್ದಾನೆ, ನಮ್ಗೇನು ಅಂತ. ಅವನಲ್ಲಿ ಸುಖ ತುಂಬಿದೆ, ಸಮುದ್ರದಷ್ಟಿದೆ, ಇರಲಿ, ನಂಗೇನು ಅಂದ್ರೆ ಹಾಗಲ್ಲ ಹೇಳಿದ್ದು. ಅವನಿಗೆ ಸುಖ ಸಾಗರಕ್ಕಿಂತ ಹೆಚ್ಚಿದೆ, ನಮ್ಮ ಪಾಲಿಗೆ ಅವ ಸುಖ ಸಾಗರ, ಅದು ಬೇಕಾಗಿದ್ದು. ಅವನ ಪಾದ ಹಿಡಿದರೆ ನಮಗೆ ಸುಖ ಸಾಗರದಂತೆ ಕೊಟ್ಟು ಬಿಡುತ್ತಾನೆ ಭಗವಂತ. ಅದಕ್ಕೆ ಸುಖ ಸಾಗರ ಅಂತ ಚಿಂತನೆ ಮಾಡಬೇಕು. ಇಲ್ಲೆಲ್ಲ ಕಡೆ ನೋಡಿ, ದೇವರ ಗುಣಗಳು ದೇವರಲ್ಲಿ ಇವೆ ಅಂತ ಚಿಂತನೆ ಮಾಡುವುದರ ತಾತ್ಪರ್ಯ ಅವೆಲ್ಲ ನಮಗ್ ಕೊಡ್ತಾನೆ ಅಂತ. ಇಂತಿಂತವ ಇಂತಿಂತವ ಅಂತ ಹೇಳ್ತಾರಲ್ಲ, ಅಂತಂತ ಗುಣಗಳು ನಮಗೆ ಬೇಕು. ಈ ಸುಳಾದಿ ಮಾಡೋ ಕಾಲಕ್ಕಾಗಲಿ, ಭಾಗವತದಲ್ಲಿ ಸ್ತೋತ್ರಗಳು ಬರುವ ಕಾಲಕ್ಕಾಗಲಿ, ಸ್ತೋತ್ರಗಳೆಲ್ಲ ಬರುತ್ತಲ್ಲ, ಅಥವಾ ಸ್ತೋತ್ರ ಸಾಹಿತ್ಯ ಯಾರ್ಯಾರು ಮಾಡಿರ್ತಾರೆ, ಹೇಗ್ ಮಾಡ್ತಾರೆ, ಆನ್ ವಾಟ್ ಬೇಸಿಸ್ ಅಂದ್ರೆ, ಹೇಳಿಕೊಂಡವರಿಗೆ ಇಂತಿಂಥ ಫಲ ಬರಬೇಕು, ಇಂತಿಂಥ ಗುಣಗಳು ಬರಬೇಕು. ಆದರೆ ಆ ಗುಣಗಳು ಅವರ ಯೋಗ್ಯತೆಗೆ ತಕ್ಕಂತಿರಬೇಕು. ಸುಮ್ಮನೆ ಹೇಳಿಬಿಟ್ರೆ, ಬರದಂಗಿದ್ರೆ ಸುಮ್ಮನೆ ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೆ ಸಾಮಾನ್ಯ ಜನರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಈ ಜೀವನದಲ್ಲಿ ಎಷ್ಟೆಷ್ಟು ಒಳ್ಳೆ ಗುಣಗಳು ಮೂಡಬೇಕೋ, ಏನು ಫಲ ಬರಬೇಕೋ, ಅಷ್ಟಷ್ಟನ್ನ ಅಂತಂತ ಗುಣಗಳನ್ನ ಆ ಸ್ತೋತ್ರದಲ್ಲಿ ಸೇರಿಸಿ ಇಷ್ಟು ಎಚ್ಚರದಿಂದ ಸ್ತೋತ್ರ ಮಾಡುತ್ತಾರೆ. ಇಂತಿಂಥ ಗುಣಗಳು ಇವರಿಗೆ ಬರಬೇಕು. ಅದರಲ್ಲೂ ಕೂಡ ಮೊದಲು ಯಾವುದು ನಂತರ ಯಾವುದು ಅಂತ ತಿಳ್ಕೊಂಡು ಅದನ್ನ ಸೀರಿಯಲ್ ಆರ್ಡರಲ್ಲಿ ಹಾಕ್ತಾ ಹೋಗ್ತಾರೆ. ಆ ಸುಳಾದಿಯನ್ನು ಸ್ತೋತ್ರವನ್ನು ನಿತ್ಯ ನಾವು ಹೇಳ್ತಾ 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 ಬಂದ್ರೆ ಅದೇ ಪ್ರಕಾರ ನಮ್ಮಲ್ಲಿ ಗುಣಗಳು ಮೂಡ್ತಾ ಬರುತ್ತೆ, ಅದನ್ನೇ ಹೇಳ್ತಾರೆ. ಅದಕ್ಕೆ ಈ ಗುಣಚಿಂತನೆ, ದೇವರ ಗುಣಗಳ ಚಿಂತನೆ, ಅವನು ಬಿಂಬ, ನಾವು ಪ್ರತಿಬಿಂಬರು, ಅವನಲ್ಲಿ ಗುಣಗಳನ್ನು ಚಿಂತನೆ ಮಾಡಿದರೆ ಅವ ಪ್ರಕಟ ಮಾಡುತ್ತಾನೆ. ಆ ಗುಣಗಳನ್ನು ಪ್ರಕಟ ಮಾಡಿದಾಗ ನಮ್ಮಲ್ಲಿ ಒಳ್ಳೆ ಗುಣಗಳು ಬರುತ್ತೆ, ಒಳ್ಳೆ ಒಳ್ಳೆ ಫಲಗಳು ನಮಗೆ ಬರುತ್ತೆ. ನಮಗೆ ಬೇಕಾಗಿದ್ದೇ ಒಳ್ಳೆ ಫಲ. ಬೇಕಾದರೆ ಏನು ಮಾಡಬೇಕು, ಸುಮ್ಮನೆ ದೇವರು ದೇವರು ಅನ್ಬೇಡ, ನನ್ನ ಗುಣಗಳನ್ನು ಚಿಂತನೆ ಮಾಡು ಅಂದ್ರು. ಈ ಗುಣಚಿಂತನ ಎಂಬುದು ನಮ್ಮ ತಲೆಗೆ ಹತ್ತಿ ಚೆನ್ನಾಗಿ ಹಿಡಿದು ಅದರ ರುಚಿ ಗೊತ್ತಾಯಿತ. ಒಂದು ಗುಣ ಚಿಂತನೆ ಮಾಡ್ತಾ ನಾವು ಉಪಾಸನೆ ಮಾಡಲಿಕ್ಕಾಗಲ್ಲ, ಬರೀ ಸ್ಮರಣೆ ಮಾಡ್ತಾ ಮಾಡ್ತಾ ಅದರ ಫಲ ನಮಗೆ ಬರ್ತಾ ಶುರು ಆಯಿತ, ನಾವೇ ಬಿಡಲ್ಲ. ಅಪ್ಪ ಇನ್ನೆಷ್ಟು ಗುಣಗಳಿವೆ, ಒಂದಕ್ಕೆ ಇಷ್ಟು ಫಲ ಬಂತು ಅಂತ ಕ್ಯಾಲ್ಕುಲೇಟರ್ ಇಟ್ಕೊಂಡು ನಾವು ಹೊರಡುತ್ತೇವೆ, ಹೌದಲ್ವಾ? ಅದು ನಾವು ಶುರು ಮಾಡಿಲ್ಲ, ಮಾಡಿಲ್ಲ ಆದ್ದರಿಂದ ಸುಮ್ಮನೆ ಸೈಲೆಂಟ್ ಆಗಿ ನಮ್ಮ ಪಾಡಿನ ಗಂಭೀರವಾಗಿರ್ತೀವಿ. ಅದೇ ಒಂದು ಶುರು ಮಾಡಿಕೊಂಡ್ರೆ, ಒಂದು ಶುರು ಮಾಡಿ ಹೇಳಿದ ಗುಣಗಳಲ್ಲಿ ಒಂದು ಫಲ, ನೀನಿಂಥವ ನೀನಿಂಥವ ಅಂತ ಮಾಡಿ ನೋಡ್ರಿ, ಆ ರೀತಿಯಾದ ಅನುಭವ ನಿಮಗೆ ಬರ್ತಾ ಬರುತ್ತೆ, ನಿಮ್ಮಲ್ಲಿ ಆ ಗುಣ ವೃದ್ಧಿ ಆಗ್ತಾ ಬರುತ್ತೆ. ಬಂದ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ನೀವು ಚಿಂತನೆ ಮಾಡ್ತಾ ಇದ್ರೆ, ನಿಮ್ಮಲ್ಲಿ ಗುಣ ಮೂಡ್ಲಿಕ್ಕೆ ಶುರು ಮಾಡಿದ್ರೆ, ಆಕ್ಸಿಡೆಂಟ್ ಅಲ್ಲಿ ಅದೇನೋ ಬಂತು, ನಾನೇನೋ ಹೇಳಿದೆ ಅದಕ್ಕೇನು ಅಂತಲ್ಲ, ಸ್ವಪ್ನ ಸೂಚನೆಗಳು ಆಗುತ್ತೆ. ನೀ ಮಾಡ್ತಾ ಇದೆಯಲ್ಲ, ಈ ಚಿಂತನೆ ಮಾಡ್ತಾ ಇದೆಯಲ್ಲ, ನನ್ನಲ್ಲಿ ಇದಕ್ಕೆ ಫಲ ಕೊಡ್ತಾ ಇದ್ದೇನೆ ಎಂದು ಸೂಚನೆ ಕೊಟ್ಟು ಮತ್ತು ಹೇಳ್ತಾರೆ. ಸುಮ್ಮನೆ ಬ್ಯಾಂಕಲ್ಲಿ ಹಾಕಲ್ಲ, ಅಮೌಂಟ್ ಹಾಕೋದಾದ್ರೆ ನಮ್ಗೆ ನೋಟಿಸ್ ಬರುತ್ತೆ, ನಿಮ್ಗೆ ಇಷ್ಟು ಕೊಡ್ತಾ ಇದೀವಿ, ಹಾಕ್ತಾ ಇದೀವಿ, ನಿಮ್ಮ ಅಕೌಂಟ್ಗೆ ಇಷ್ಟು ಬಂತು ಅಂತ ಹೇಳಿ ಮತ್ತು ಬ್ಯಾಂಕಲ್ಲಿ ಬಿಡುತ್ತೆ. ಆಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಯಾರೋ ಹಾಕಿದ್ರು ಏನೋ ಹಾಕಿದ್ರು ಅಂತ. ಹಾಗೆ ಅದನ್ನ ನಾವು ಏನು ಚಿಂತನೆ ಮಾಡ್ತೀವಿ ಭಗವಂತ, ಅದಕ್ಕೆ ನೋಡಿ ರಾಯರ ಹತ್ರ ಹೋಗ್ತೀವಿ, ಸೇವಾ ಮಾಡ್ತೀವಿ, ಸ್ವಪ್ನದಲ್ಲಿ ಹೇಳ್ತಾರೆ, ಫಲ ಬರುತ್ತೆ. ಸೇಮ್ ಪ್ರೊಸೀಜರ್ ಎಲ್ಲ ಬರ್ತಾ ಬರುತ್ತೆ. ಅದಕ್ಕೆ ಹೇಳಿದೆ, ಒಬ್ಬರು ಬಂದಿದ್ರು ನನ್ನ ಹತ್ರ, ಪಾಪ ತೊಂದರೆ ಇತ್ತು, ಏನು ಹೋಮ ಮಾಡಿದ್ರು ಏನು ಮಾಡಿದ್ರು ಏನಾಗಲ್ಲದು, ನನ್ನ ಕೈಯಲ್ಲಿಲ್ಲ, ಏನ್ ಮಾಡಬೇಕು ನೋಡಪ್ಪ, ಇವನ್ ಕೈಯಲ್ಲಿ ಎಲ್ಲ ಇರೋದು ಅಂತ ನಾನು ನಂಬಿದ್ದೇನೆ. ಸಿಂಪಲ್ ಟೆಕ್ನಿಕ್ ಇದು ಮಾಡಿ, ಹಾಗೆ ಹೇಳಿದ್ರೊಳಗೆ ಅವರು ಆ ಗುಣ ಚಿಂತನೆ ಮಾಡಿ ಶುರು ಮಾಡಿದ್ರು. ಹೇಳಿದ್ದು ಸ್ವಲ್ಪ, ಒಂದ್ ದಿವಸ ಹೇಳಿದೆ, ನಾ ಮರ್ತೇ ಹೋಗ್ಬಿಟ್ಟೆ. ಆ ಹಕ್ಕಿ ವಿಶೇಷವಾಗಿ ಆ ಗುಣಚಿಂತನೆ ಮಾಡ್ತಾ 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 ಬಂದ್ಲ. ಇಲ್ಲಿ ಎಲ್ಲಿ ಅಂದ್ರೆ, ಹೇಳಿದ್ದನ್ನ ಹೇಳಿದ್ದಂಗೆ ಇಂಪ್ಲಿಮೆಂಟ್ ಮಾಡೋರಿದ್ರ ಮುಗೀತು, ಆ ಟೇಸ್ಟ್ ಬಂದ್ಬಿಡುತ್ತೆ. ಕೇಳಿ ಬಿಡೋದಿದ್ರೇನೆ ಆ ರೋಗ ಇದ್ರೇನೆ ಹೊಟ್ಟೋಗುತ್ತೆ.
ಅವಸರ ಇತ್ತು, ಅವಸರ ಬರಬೇಕು ನಮಗೆ, ಇಲ್ಲಾಂದ್ರೆ ನಾನು ಮಾಡಲ್ಲ, ತುಂಬಾ ಕ್ಯಾಶುವಲ್ ಆಗಿರ್ತೀವಿ. ಅವಸರ ಪಾಪ ಮಾಡಿದ್ರು, ಮಾಡಿದ ಮೇಲೆ ಒಂದೇ ತಿಂಗಳಿಗೆ, ಒಂದೇ ತಿಂಗಳು ಪಾಪ ಹಗಲು ರಾತ್ರಿ ನಂಬಿಕೆಯಿಂದ ಸ್ವಾಮಿ ಮಾಡುತ್ತಾನೆ 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 ನಂಬಿಕೆಯಿಂದ ಮಾಡಿದ್ರು. ಆದ್ಮೇಲೆ ಮತ್ತು ಎಲ್ಲೋ ಸಿಕ್ಕಾಗ ಹೇಳಿದ್ರು, ವ್ಯಕ್ತಿಯೇ ಬದಲಾವಣೆ ಆಗಿದ್ದು, ವಿಚ್ ಇಸ್ ಇಂಪಾಸಿಬಲ್ ಇಟ್ ವಾಸ್ ಮೇಡ್ ಪಾಸಿಬಲ್. ಆಶ್ಚರ್ಯದಿಂದ ಹೇಳ್ತಾ ಇದ್ದಾರೆ. ಆ ಬದಲಾದ ವ್ಯಕ್ತಿಯ ಜೊತೆಗೆ ಬಂದು, ಬದಲಾದ ವ್ಯಕ್ತಿ ಜೊತೆಗೆ ಬಂದು ಇಷ್ಟು ಪವರ್ ಇದೆ ಈ ಗುಣಚಿಂತನೆಯಲ್ಲಿ ಅಂತ ನಮಗೆ ಇಷ್ಟುವರೆಗೂ ಗೊತ್ತಿಲ್ಲ. ಇಷ್ಟು ಕಾಲ ಪ್ರವಚನಗಳು ಕೇಳ್ತಾ ಇದ್ದೀವಿ, ಅಪ್ಲೈ ಮಾಡುವ ಮೋಡೇ ಗೊತ್ತಿದ್ದಿಲ್ಲ, ಇವತ್ತು ನಮಗೆ ರುಚಿ ಗೊತ್ತಾ ಇತ್ತು, ಇನ್ನು ಬಿಡಲ್ಲ ನಾವು. ಹೌದಲ್ವೋ, ಇದು ಮಾಡಲ್ಲ ನಾವು, ನಮ್ಮ ಕೈಯಲ್ಲೇ ಇದೆ. ಸಿದ್ಧಾನ್ನಂ ಪರಿತ್ಯಜ್ಯ ಭಿಕ್ಷಾ ಮಠದಿ ದುರ್ಮತಿ ಅಂತ. ಹೌದಲ್ವೋ, ಎಲೆ ಅಮೃತದ ಎಲೆ ನಮ್ ಮುಂದೆ ಹಾಕಿದ್ರೆ ತೆಗೆದುಬಿಟ್ಟು ಎಂಜಲಿಗೆ ಹೋಗ್ತಾ ಇರ್ತೀವಿ ನಾವು. ಅದಕ್ಕೆ ಹೇಳ್ತಾ ಇದ್ದಾರೆ, ಸಚ್ಚರಿತ ಸಾರ ಸುಚ್ಚರಿತ ಸಾರ ಸುಖ ಸಾಗರ. ಅಂದ್ರೆ ಒಂದೊಂದು ಒಂದೊಂದು ಅವನು ಗುಣವನ್ನ ನೆನೀತಾ ಹೋದರೆ ಸುಖ ಕೊಡ್ತಾನೆ, ವಿಶೇಷ ಗುಣ ಪ್ರಕಟ ಮಾಡುತ್ತಾನೆ, ಸಾಧನೆ ಮಾಡುತ್ತಾನೆ, ಹತ್ತಿರ ಕರ್ಕೊಂಡು ಹೋಗ್ತಾನೆ. ಹಾಗಾದ್ರೆ ಇಡೀ ಜೀವನ ನಾವೇನ್ ಮಾಡಬೇಕು ಅಂದ್ರೆ ಹೇಳ್ತಾರೆ ಗೋಪಾಲದಾಸರು, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಅಷ್ಟೇ ಸಾಕು, ಇನ್ನೇನು ಬೇಡಪ್ಪ. ಆವಾಗ ಈ ಜೀವನದಲ್ಲಿ ಸುಖ ಸಿಗ್ತಾ ಇದೆ ಅಂತ ಯಾವ್ದ್ಯಾವುದರ ಹಿಂದೆ ಬಿದ್ದಿದ್ವೋ ಆ ಸುಖ ಎಲ್ಲ ಇದರ ಮುಂದೆ ಬಲ ದೊರಂತಾಗ್ಬಿಡುತ್ತೆ. ಥೂ, ಇದಕ್ಕಾಗಿ ಇಷ್ಟು ವರ್ಷಗಳ ಕಾಲ ಒದ್ದಾಡಿದ್ನ, ಎಷ್ಟು ಚೆನ್ನಾಗಿದೆ, ಇಟ್ಟೇಷ್ಟೇ ಗೊತ್ತಿಲ್ಲ, ಈ ಕೊನೆ ಕಾಲ ಗೊತ್ತಾಯಿತು, ಆದುದಾಯಿತು, ಮೋಸವಾಯಿತು, ಆದುದಾಯಿತು, ಇನ್ನ ಆದರೂ ಕೊಡುಹರಿ ಅಂತ ಬಿಡ್ತೀವಿ. ಸುಖ ಸಾಗರ ನೆಚ್ಚಿದವರ ನೆಂಟ, ಯಾರು ತನ್ನ ಪಾದಕ ಶರಣಾಗತರಾಗಿ ಸ್ವಾಮಿ ಉದ್ಧಾರ ಮಾಡು 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 ಅಂತ ಅವನ ಹಿಂದೆ ಬಿದ್ದಿರ್ತಾರೋ ಅವರಿಗೆ ನೆಂಟ, ಎಡಬಿಡಲ್ಲ, ನಮ್ಮ ಹಿಂದೆ ಇರ್ತಾನೆ, ಒಳಗೂ ಇರ್ತಾನೆ. ಅಲ್ಲ, ಹುಟ್ಟಿದ ಕಾಲಕ್ಕೊಂದು ಇದ್ದಾನೆ, ಇಲ್ಲ ಅಂತಾರಂದ್ರು, ಇವಾಗೂ ಇರ್ತಾನೆ, ಅವಾಗಿದ್ದಾನೆ ಇವಾಗಿದ್ದಾನೆ. ಡಿಫರೆನ್ಸ್ ಏನು ಅಂದ್ರೆ ಇವಾಗಿರೋದಕ್ಕೆ ಬೇರೆ ವ್ಯತ್ಯಾಸ, ಆಗ ಇದ್ದೀನೆಂದು ತಿಳಿಸಿಕೊಳ್ಳಿಲ್ಲ, ಈಗ ನೆಂಟ ಅಂದ್ರು. ನೆಂಟ ಅಂದ್ರೆ ನನ್ನ ವಿಶೇಷವಾದ ಸ್ನೇಹಿತ ಅಂತ. ಹೌದು, ಅವನು ಸ್ನೇಹಿತನೆ, ಯಾರಿಲ್ಲ ಅಂದಿಲ್ಲ. ನಾವು ಹುಟ್ಟಿದಾಗಲಿಂದ ಅವನ ಮುಖ ನೋಡದಿದ್ರೂ ಅವನು ನಮಗೆ ಸ್ನೇಹಿತನಾಗೇ ಇದ್ದ. ಅದಕ್ಕೆ ಅವನನ್ನ ಏನಂತ ಕರೀತಾರೆ, ಅವಿಜ್ಞಾತ ಸಹ, ಗೊತ್ತಿಲ್ಲದೆ ನಮಗೆ ಸಹಾಯ ಮಾಡುವವ, ನಮಗೆ ಗೊತ್ತಿಲ್ಲದೇನೆ. ಹೌದು, ಅವನು ಸ್ನೇಹಿತ, ಮೊದಲು ಆಗಿದ್ದ ಇವಾಗೂ ಆಗಿದ್ದಾನೆ. ಮತ್ತೆ ಡಿಫರೆನ್ಸ್ ಏನು ಈ ಚಿಂತನೆ ಮಾಡಿದ್ದಕ್ಕೆ ಅಂದ್ರೆ, ಆವಾಗ ನಮಗೆ ತಿಳುವಳಿಕೆ ಇದ್ದಿಲ್ಲ, ಈಗ ತಿಳುವಳಿಕೆ ಕೊಟ್ಟ. ಈಗ ನೋಡಿ, ನಮಗೆ ಸ್ನೇಹಿತರಿದ್ದರೂ ಕೂಡ ಅವನು ಸ್ನೇಹಿತ ಅಂದ್ರೆ ನನ್ನ ಹಿತ ಬಯಸ್ತಾನೆ ಎಂಬುದು ಗೊತ್ತಿಲ್ಲದೆ ಇದ್ರೆ ಸುಮ್ಮನೆ ಇರ್ತೀವಿ. ಅವನ ಪಕ್ಕದಲ್ಲಿ ಹೋಗ್ತಾ ಇದ್ರು ಕ್ಯಾಜುವಲ್ ಹೋಗ್ತಾ ಇರ್ತೀವಿ. ಇಲ್ಲ, ನಮಗಾಗಿ ಒದ್ದಾಡತಾರವರು ಅಂತ ಗೊತ್ತಾದ ಮೇಲೆ ಬಿಡ್ತೀವಿ ಅವರನ್ನ. ಅವಾಗ ನಮ್ಮ ಅಫೆಕ್ಷನ್, ನಮ್ಮ ಬದುಕಿನ ರೀತಿಯೇ ಬೇರಾಗುತ್ತೆ. ಹೌದಲ್ವಾ, ಇದು ಮಾಡ್ತಾನಂತೆ. ನೆಚ್ಚಿದವರ ನೆಂಟ ಅಂದ್ರೆ ಯಾರು ಶರಣಾಗತರಾಗ್ತಾರೆ, ನಿನ್ನ ಸುತ್ತು ನಾನಿದ್ದೇನೆ ಎಂಬ ಎಚ್ಚರ ಒಳಗೆ ಕೊಡುತ್ತಾನಂತೆ. ಅದೊಂದು ಬಂದ್ರೆ ಸಾಕು, ನಿಮ್ಗೆ ಎಲ್ಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮುದ್ರೆ ಹಚ್ಕೊಂಡು ಅಂಗಾರ ಹಚ್ಕೊಂಡು ಒದ್ದಾಡಿ ಎಲ್ಲ ಮಾಡುವುದು ಏನ್ ಹಾಕಿ ಅಂದ್ರೆ, ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಬರ್ಲಿಕ್ಕೆ. ಆ ಕಾನ್ಸೆಪ್ಟೇ ಕಳ್ಕೊಂಡು ಕರ್ಮಕಾಂಡದಲ್ಲೇ ಕೂತಿರ್ತೀವಿ. ಹೌದಲ್ವಾ, ನಾ ಕರ್ಮಕಾಂಡಕ್ಕೆ ದ್ವೇಷಿಯಲ್ಲ, ನಾನು ಮಾಡ್ತೇನೆ, ಬೇಕಾಗಿದ್ದು ಬಿಟ್ಟು ಕೂತಿರ್ತೇವೆ, ಅದರಲ್ಲಿ ಕಾನ್ಸಂಟ್ರೇಷನ್ ಬರಲಿ. ನೆಚ್ಚಿದವರ ನೆಂಟ, ಹೌದಾ, ನಮ್ ಸುತ್ತು ಬರ್ತಾನ ಅವನು ಅಂದ್ರೆ, ಹಾಗೆ ತಿಳ್ಕೋಬೇಡಿ, ಬರ್ತಾನೆ. ನಿಗಮ ಅಗೋಚರನೆ ಎಂದು ವೇದಕ್ಕೂ ಸಿಗಲ್ಲ, ಲಕ್ಷ್ಮೀದೇವಿಗೂ ಸಿಗಲ್ಲ, ನಮಗೆ ಸಿಗ್ತಾನೆ ನೋಡಿ. ಅಂದ್ರೆ ಅರ್ಥ, ಪೂರ್ಣವಾಗಿ ಯಾರಿಗೂ ಎಟಕಲ್ಲ, ತಾನು ಸಿಗಬೇಕು ಅಂತ ಅಂದುಕೊಂಡ್ರೆ ಮಾತ್ರ ನಮಗೆ ಕಾಣಿಸ್ತಾನೆ, ಇಲ್ಲ ಸೈಲೆಂಟ್ ಆಗಿದ್ ಬಿಡ್ತಾನೆ, ಏನಂದ್ರು ಆತ ತಿರುಗಿ ನೋಡಲ್ಲ. ಮೆಚ್ಚಿ ನೆಚ್ಚಿದವರ ನೆಂಟ ನಿಗಮ ಅಗೋಚರನೆಂದು, ಮೆಚ್ಚಿಸು ಮುದದಿಂದ ಮುಂದಾಲಿಸಿ ಇಲ್ಲಿ ಹೇಳುತ್ತಾರೆ. ಆ ಭಗವಂತನ ಮುದದಿಂದ ಮೆಚ್ಚಿಸು, ಸಂತೋಷದಿಂದ ಅವನ ಪೂಜೆ ಮಾಡೋ ಕಾಲಕ್ಕೆ, ಚಿಂತನೆ ಮಾಡೋ ಕಾಲಕ್ಕೆ ಮನಸ್ಸಿನಲ್ಲಿ ಸಂತೋಷ ಬರಲಿ. ಅಲ್ಲಿ ಸಂತೋಷ ಹೇಗ್ರಿ ಬರುತ್ತೆ? ಬೆಳಿಗ್ಗೆ ಪೂಜೆ ಮಾಡ್ತೀವಿ, ಓಡ್ತಾ ಇರ್ತೀವಿ, ಮಾಡಲೇಬೇಕು ಮಾಡ್ತೀವಿ, ಸಂಧ್ಯಾವಂದನ ಮಾಡಲೇಬೇಕು ಮಾಡ್ತಾ ಇರ್ತೀವಿ, ಕಂಪಲ್ಸರಿ ಥಿಂಗ್ ಆಗಿದೆ ಇದು. ಕಾಫಿ ಕುಡಿತೀವಿ, ವಾ ತಪ್ಪಿದ್ದಲ್ಲ, ಕುಡಿಲೇಬೇಕು ಅಂತ ಕುಡಿತಾರ? ಇಲ್ಲ, ಖುಷಿ ಖುಷಿಯಾಗಿ ಕುಡಿತೀವಿ. ಹೌದಾ? ಫಲಹಾರ ಮಾಡ್ತೀವಿ, ವೆರೈಟಿ ವೆರೈಟಿ ಮಾಡಿಕೊಂಡು ಇನ್ನ ಹಾಕಿ. ದೇವರ ಪೂಜೆ ಮಾತ್ರ ಕಂಪಲ್ಸರಿ, ಸಂಕ್ಷೇಪ ಇದು ವಿಸ್ತಾರ, ಊಟ ವಿಸ್ತಾರ, ಊಟ ಸಂಕ್ಷೇಪ ಇಲ್ಲ ಅದರಲ್ಲಿ. ಏನು ಹೋಳಿಗೆ ಅದು ಇದು ಯಾಕೆ? ಸಂಕ್ಷೇಪ ಮಾಡ್ಕೋಬಹುದಲ್ಲ, ದೇವರ ಪೂಜೆ ಮಾತ್ರ ಸಂಕ್ಷೇಪ. ಯಾಕೆ? ಅದರಲ್ಲಿ ಸುಖ ಬರುತ್ತಾ ಇಲ್ಲ ನಮಗೆ, ದೇವರ ಪೂಜೆಯಲ್ಲಿ ಸುಖ ಬರುತ್ತಾ ಇಲ್ಲ, ಕಂಪಲ್ಸರಿ ಆಗಿದೆ. ಅದಕ್ಕಾಗಿ ಆದಷ್ಟು ಶಾರ್ಟ್ ಕಟ್ ದೇವರಿಗೆ ಅಲ್ವಾ, ಅದನ್ನ ಹೇಳ್ತಾ ಇದ್ದಾರೆ. ಮೆಚ್ಚಿಸು ಮುದದಿಂದ, ಅದು ಹೇಗ್ರಿ ಮಾಡ್ಬೇಕು ಹೇಳಿಕೊಡಿ. ನಿತ್ಯ ಪೂಜೆ ಮಾಡ್ತಾ ಇದ್ದೀವಿ, ಆ ಪೂಜೆ ಮಾಡೋ ಕಾಲಕ್ಕೆ ಏನೋ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತೀವಲ್ಲ, ಇದು ಹೋಗ್ಬೇಕು. ಚೆನ್ನಾಗಿ ಪೂಜೆ ಮಾಡಬೇಕು ಆನಂದದಿಂದ. ಅದು ಹೇಗೆ ಅಂದ್ರೆ, ಇಷ್ಟೇ ನಮ್ಗೆಲ್ಲ ಗೊತ್ತು, ದೊಡ್ಡ ದೊಡ್ಡ ಎಂ ಎ ತಲೆಯಷ್ಟು ಪುಸ್ತಕಗಳು ಓದ್ಕೊಂಡ್ ಬಂದವರೆಲ್ಲರೂ ಅಲ್ವಾ, ಎಂ ಎ ಬಿ ಎ ಅಂದ್ರೆ ಆ ಎಲ್ಲ ಪಿ ಎಚ್ ಡಿಗಳು ಅದು ಇದು ಲಾ ಎಲ್ಲ ಓದಿದ್ದೀರಿ, ಏನು ಒಂದೊಂದು ಹೌದಲ್ವಾ? ದೊಡ್ಡ ಆ ಲಾಯರ್ಸ್ ಹತ್ರ ಹೋದಾಗ ಆ ಪುಸ್ತಕಗಳ ರಾಶಿ ನೋಡಿದ್ರೆ ತಲೆ ಸುತ್ತ ಬರುತ್ತೆ, ಅಪ್ಪ ಇಷ್ಟು ಓದಿರ್ತಾರ ಇವರು ಅಂತ ಹೇಳಿ. ಮತ್ತೆ ಸೈನ್ಸು ಅಷ್ಟೇ, ಎಲ್ಲ ಅಷ್ಟೇ, ಇದು ಮಾತ್ರ ಅರ್ಥ ಆಗಲ್ಲ ನಮಗೆ, ಎಲ್ಲ ಅರ್ಥ ಆಗುತ್ತೆ. ಒಬ್ಬ ವ್ಯಕ್ತಿ ಪರಿಚಯ ಆಗಿದ್ದಾರೆ, ಆ ಪರಿಚಯ ಅಷ್ಟೇ. ಅವಾಗ ಯಾರೋ ಹೇಳಿದ್ರು, ನೋಡ್ರಿ ಅವ್ರನ್ನ ಸ್ವಲ್ಪ ನೆನಕ್ಕೆ ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೇದು, ನಿಮ್ಗೆಲ್ಲ ಇದು ಕೊಡ್ತಾರೆ ಅದು ಕೊಡ್ತಾರೆ, ಅದು ಪರವಾಗಿಲ್ಲ, ಅವ್ರು ನೋಡ್ಕೊಳ್ದಂಗಿದ್ರೆ ನೋಡ್ರಿ ಏನೋ ಮಾಡ್ಬಿಡ್ತಾರೆ. ಹಾಗೆ ಯಾಕೆ ಆದ್ರೂ ಒಳ್ಳೇದಪ್ಪ, ಈ ಹೆದರಿಕೆಯಿಂದ ಗೌರವ ಕೊಡ್ತಾರಲ್ಲ, ಹೆದರಿಕೆಯಿಂದ ಗೌರವ, ಬರಿ ಬರಿ ಅಪ್ಪ ಏನು ಮಾಡ್ತಾನೆ ಮಹಾರಾಯ, ಏನು ಮಾಡಬೇಕು, ತಪ್ಪಿದ್ದಲ್ಲ ಆ ಕರರಿ ಕೂಡಿಸ್ರಿ, ಈ ತರ ದೇವರ ಪೂಜೆ ಆಗ್ತಾ ಇದೆ. ಹೀಗಲ್ಲ, ಒಬ್ಬ ವ್ಯಕ್ತಿ ನಮಗಾಗಿ ಹಗಲು ರಾತ್ರಿ ದುಡಿಯುತ್ತಾ, ನಮಗಾಗಿ ವಿಶೇಷ ಕಣ್ಣೀರಿಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದು ಪರಿಚಯ ಆದ್ರೆ ನಮ್ಮ ಟ್ರೀಟ್ಮೆಂಟ್ ಹೇಗಿರುತ್ತೆ? ಅವ್ರ ಕಂಡ ಕೂಡಲೇ ನಮ್ಗೆ ಗೊತ್ತಲ್ರಿ, ಮಕ್ಕಳಿರ್ತಾರೆ, ಅಪ್ಪ ಅಮ್ಮ ಅಂದಿರ್ತಾರೆ, ನೋಡಿದ್ಕೊಳ್ಳೆ ಅಮ್ಮ ಅಪ್ಪ ಅಂತ ಓಡ್ತಾ ಹೋಗ್ತೀವಿ. ಯಾಕೆ? ಅವರ ಅಭಿಮಾನದ ಪರಿಚಯ ಆಗಿದೆ ದೇವರಲ್ಲಿ, ಆ ಅಭಿಮಾನ ನಮ್ಮ ಮೇಲೆ ಇದೆ ಎಂಬುದರ ಪರಿಚಯ ನಿಜವಾಗೂ ನಮಗೆ ಆಗ್ಲಿಲ್ಲ. ಅದಕ್ಕೆ ಕಂಪಲ್ಸರಿ ಕಾಟಾಚಾರ ಆಗಿದೆ ದೇವರ ಪೂಜಾ. ಅದು ಪರಿಚಯ ಮಾಡಿಕೊಂಡು ವಾ, ಪೂಜಾ ನಾರ್ಮಲ್ ಫಸ್ಟ್ ಕ್ಲಾಸ ನಡೆಯುತ್ತೆ. ಹೌದಾ ಅಲ್ವಾ? ಮೇನ್ ಬೇಕಾದ ಮನಸ್ಸಿಗೆ ಟಚ್ ಎಂಬುದಿದೆಯಲ್ಲ ಅವನ ಬಗ್ಗೆ, ಅವನ ಎಂಥವೋ ನನಗೆ ಬೇಕಾದವನ ಅಲ್ಲ, ಅವನ ಮೇಲೆ ಅಫೆಕ್ಷನೇ ಬರಲಿಲ್ಲ. ಅಫೆಕ್ಷನೇ ಹುಟ್ಟದಿದ್ರೆ ಈ ಪೂಜೆ ಹೇಗಿರುತ್ತೆ? ಕಾಟಾಚಾರ ಪೂಜೆ ಆಗ್ತಾ ಇರುತ್ತೆ. ಅದಕ್ಕೆ ಹೇಳುತ್ತಾರೆ, ಮೆಚ್ಚಿಸು ಮುದದಿಂದ ಮುಂದಾಲಿಸಿ, ಬಚ್ಚಿಟ್ಟ ದ್ರವ್ಯದಂತೆ ಅನ್ಯರಿಗೆ ತೋರಿದರು, ಹುಚ್ಚು ಹುಚ್ಚಾಗಿರು ಬಾಹಿರದಲ್ಲಿ ಹೇಳ್ತಾರೆ. ಆ ಮುಂದೆ ಹೇಳೋದು ಕೇಳು, ದೇವರು ಸಿಗಲ್ಲ ನಿನಗೇನು, ಹಿಂದಿನ ಜನ್ಮದ ಪುಣ್ಯದಿಂದ ಸ್ವಾಮಿ ಗುರುಗಳ ಮೂಲಕ ನಿನಗೆ ಸಿಗತಾ ಇದ್ದಾನೆ ಅಂದ್ರೆ ನೋಡತಾ ಇದೀಯ, ಸುತ್ತಿದ್ದವರು ಅವನ ಕಡೆ ಕೊಟ್ಟು ನೋಡ್ತಾ ಇಲ್ಲ, ಹೋಗ್ತಾ ಇದ್ದಾರೆ. ನಿನ್ನಲ್ಲಿ ಅವನ ಬಗ್ಗೆ ಎಚ್ಚರ ಬರ್ತಾ ಇದೆ, ಅವನ ಕುರಿತು ತಿಳ್ಕೋಬೇಕು ಅಂತ ವಿಶೇಷ ಹಂಬಲ ಬರ್ತಾ ಇದೆ, ಅವನ ನೆನೆದಾಗೆಲ್ಲ ಆನಂದ ಬರ್ತಾ ಇದೆ. ಎಸ್, ಯು ಆರ್ ಇನ್ ದ ಪ್ರಾಸೆಸ್. ಇವಾಗ ಸ್ವಲ್ಪ ಕೇರ್ ತಗೋಪ್ಪ ನಿನ್ ಬಗ್ಗೆ ನೀನು ಅಂತ. ಯಾಕೆ ಅಂದ್ರೆ ಇದು ನೀನು ಹೊರಗೆ ತೋರ್ಲಿಕ್ಕೆ ಶುರು ಮಾಡಿದೀಯಾ, ನಿನ್ನೊಳಗೆ ಈ ಒಳಗೆ ಕುದಿಲಿಕ್ಕೆ ಶುರುವಾಗಿದೆ ಎಂಬುದು ಹೊರಗೆ ತೋರ್ಲಿಕ್ಕೆ ಶುರು ಮಾಡಿದೀಯಾ? ಸುತ್ತಮುತ್ತಾರೆ ಎಲ್ಲರೂ ಕೂಡ, ಸುತ್ತಮುತ್ತಿ ಏನು ಮಾಡುತ್ತಾರೆ, ಮೇಲಕ್ಕೆ ಏರಿಸ್ತಾರೆ ಗಿಡದ ಮೇಲಕ್ಕೆ, ನೀ ದೊಡ್ಡವ ನೀ ದೊಡ್ಡವ ನೀ ದೊಡ್ಡವ. ದೇವರ ಹತ್ತಿರ ಆದ ನಾವು ದೂರ ಆಗ್ಲಿಕ್ಕೆ ಶುರು ಆಗ್ತೀವಿ, ಜನರ ಹತ್ತಿರ ಆಗ್ಲಿಕ್ಕೆ ಶುರು ಆಗ್ತೀವಿ, ದೇವರಿಗೆ ದೂರ ಆಗ್ತೀವಿ, ಮತ್ತೇನಾಗ್ತೀವಿ? ಹಾಗೆ ಸ್ವಾಮಿ ಕೊಟ್ಟ ಅವನ ಮೇಲೆ ಭಕ್ತಿ ಎಂಬುದು ಹೋಗುತ್ತೆ. ನಾ ಮಾಡ್ತಾ ಇದ್ದೀನಿ, ನಾನೇ ದೊಡ್ಡವ ನಾನೇ ದೊಡ್ಡವ ಅಂತ ಬಂದು ಪಕ್ ಅಂತ ಬಿದ್ದೋಗ್ತೀವಿ. ಅದಕ್ಕೆ ಹೇಳ್ತಾರೆ ಬಚ್ಚಿಟ್ಟ ದ್ರವ್ಯದಂತೆ. ಹೇಗೆ ಬಚ್ಚಿಟ್ಕೊಂಡು ಹೋಗೋದು ಅಂದ್ರೆ ಎಲ್ಲಿ ನೋಡಿ ನೆನಪಾಗುತ್ತಾ? ಆಗಿಲ್ಲ. ದೇವರಾಯನ ದುರ್ಗಕ್ಕೆ ಹೋಗಿ ಪ್ರಸಾದ ಕೊಡ್ತಾರೆ, ಬಚ್ಚಿಟ್ಟುಕೊಂಡು ತರ್ತಾರೆ ಎಲ್ಲರೂ ಕೂಡ, ಕೋತಿ ಕಾಟ ಅಲ್ವಾ? ಎಲ್ಲರೂ ನೋಡಿ ಅದೆಂತ ಕೋಟೀಶ್ವರ ಆದ್ರೂ ಆ ತೆಂಗಿನಕಾಯಿ ಹೋಳನ್ನ ಬಚ್ಚಿಟ್ಟುಕೊಂಡು ತರ್ತಾನೆ. ಯದ್ಯಪಿ ಅವ್ರಿಗೇನು ಬೇಕಾಗಿಲ್ಲ, 100 ತೆಂಗಿನಕಾಯಿ ಸಿಗುತ್ತೆ, ಆದ್ರೆ ಎಲ್ಲರೂ ಮುಸುಗ ಹಾಕೊಂಡೇ ಬರ್ತಾ ಇರ್ತಾರೆ. ಯಾಕೆ? ಬಚ್ಚಿಟ್ಟುಕೊಂಡು ಬಂದ್ರೆ ಕೋತಿಗೆ ಗೊತ್ತಾಗಲ್ಲ. ಯದ್ಯಪಿ ಬಂದು ತೆಗೆದು ನೋಡಬಹುದು, ಆದ್ರೆ ಬಟ್ಟೆ ಮುಚ್ಚಿದ್ರೆ ಗೊತ್ತಾಗಲ್ಲ. ಅದಕ್ಕೆ ಬಚ್ಚಿಟ್ಟ ದ್ರವ್ಯದಂತೆ ಅನ್ಯರಿಗೆ ತೋರಿದರು, ನಿನ ಕಾಣಿಸ್ತಾ ಇದ್ರು ಕೂಡ ಹೊರಗೆ ಹೇಗಿರಬೇಕು? ಹುಚ್ಚು ಹುಚ್ಚಾಗಿರು ಬಾಹಿರದಲ್ಲಿ. ಒಳಗೆ ನಿನ್ನಲ್ಲಿ ಇಷ್ಟು ಚಿಂತನೆ ಆಗ್ತಾ ಇದೆ ಎಂಬುದು ಹೊರಗೆ ಕಾಣಿಸಲೇಬಾರದು. ಆ ತರ ಇರಪ್ಪ. ಇದು ಕಷ್ಟ ನೋಡಿ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಅನ್ನಕ್ಕಿಡುತ್ತೇವೆ, ಅನ್ನಕ್ಕಿಟ್ಟಾಗ ಆ ಒಳಗೆ ಅನ್ನ ಕುದಿಲಿಕ್ಕೆ ಶುರುವಾದ ಕೂಡಲೇ ತಟ್ಟೆ ತಟ 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 ಶುರುವಾಗುತ್ತೆ ಆ ಸ್ಟೀಮ್ಗೆ, ಹೌದಲ್ಲ, ಫೋರ್ಸ್ಗೆ. ಹಾಗೆ ಒಳಗೆ ಸ್ವಲ್ಪ ಸಾಧನೆ ಶುರುವಾದ ಕೂಡಲೇ ಈ ಬಾಯಿ ತುಟ್ಟು ತುಟ್ಟು ತಟ 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 ಶುರುವಾಗುತ್ತೆ ಪಕ್ಕದವರಿಗೆ. ನಾನಿಷ್ಟು ಮಾಡ್ತಾ ಇದ್ದೀನಿ, ನೀವೇನ್ ಮಾಡ್ತಾ ಇದ್ದೀರಾ? ನಾನಿಷ್ಟು ಮಾಡ್ತಾ ಇದ್ದೀನಿ, ನೀವೇನ್ ಮಾಡ್ತಾ ಇದ್ದೀರಾ? ಆ ತಾತ್ಪರ್ಯ ಅವ್ರು ಮಾಡಿದ್ದು ತಿಳ್ಕೋಬೇಕು ಅಂತಲ್ಲ, ನಾ ಮಾಡಿದವ್ರಿಗೆ ಹೇಳಬೇಕು ಅಂತಲೇ. ಹೌದ್ ತಾನೆ? ಇದೇ ಒಳಗಿನ ಆ ಬಾಯಿಗೆ ಒಂದು ಕ್ಲಿಪ್ ಹಾಕ್ಬಿಡಿ ಅಂದ್ರು. ಅದಕ್ಕೆ ಅನ್ನ ಮಾಡೋ ಕಾಲಕ್ಕೆ ಇವಾಗ ಕುಕ್ಕರ್ ಬಂದಿದೆ, ಅವಾಗ ಅನ್ನ ಮಾಡೋ ಕಾಲಕ್ಕೆ ತಟ್ಟೆ ಇಟ್ಟರೆ ಮೇಲೆ ದೊಡ್ಡ ಗುಂಡ ಕಲ್ಲು ಇಡ್ತಾ ಇದ್ರು. ಆ ಕಲ್ಲಿಟ್ರು ಕೂಡ ಸೈಡಿನ ಸೋರ್ತಾ ಇತ್ತು. ಹೌದಲ್ಲ, ಸೈಡಿನ ತೊಟ್ಟು 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 ಇಷ್ಟು ಬಿಡಲ್ಲ ಅದು. ಯಾರೋ ಒಬ್ರು ಹೇಳ್ಕೋಬೇಕು, ಒಂದ್ 100 ಲೀಟರ್ ಪಂಚಾಮೃತ ಮಾಡಿದ್ರೆ 100,000 ಕೇಳ್ಕೋಬೇಕು, ಮೆಸೇಜ್ ಕಳಿಸ್ಬೇಕು ನಾವು 100 ಲೀಟರ್ ಪಂಚಾಮೃತ ಮಾಡಿದೀವಿ ಅಂತ ಹೇಳಿ. ಹೌದಲ್ವಾ? ಅದಿದ್ದೇ ಇರುತ್ತೆ, ಆದರೆ ಆದಷ್ಟು ಹೊರಗೆ ತೋರಬೇಡಿ. ಇದರಿಂದ ಏನಾಗುತ್ತೆ? ಇನ್ನೊಬ್ಬರಿಗೆ ತೋರದೇ ಇರುವುದರಿಂದ ಏನಾಗುತ್ತೆ? ಇದ್ದದ್ದು ಹೋಗಲ್ಲ, ಹೆಚ್ಚುವುದು ನಿನಗೆ ಇದರಿಂದ ಲಾಭ ಪ್ರಾಪ್ತಿ ಅಂತ ಹೇಳ್ತಾರೆ. ವಿಶೇಷವಾಗಿ ಒಳಗೆ ಚೆನ್ನಾಗಿ ಸಾಧನೆ ಶುರುವಾಗುತ್ತಯ್ಯ. ಇನ್ನ ಬಿಚ್ಚಿ ಬಿಸಾಡಿದರು ಅಂತರಂಗ, ಸಚ್ಚರಾಚರದಂತೆ ಚರಿಸು ಚೆನ್ನಾಗಿ. ಇನ್ನು ಹೇಳುತ್ತಾರೆ ಬಿಚ್ಚಿ ಬಿಸಾಡಿದರು ಅಂತರಂಗ, ಸಚ್ಚರಾಚರದಂತೆ ಚರಿಸು ಚೆನ್ನಾಗಿ. ಒಂದು ವೇಳೆ ನಿನ್ನೊಳಗಿರತಕ್ಕಂಥ ತತ್ವಜ್ಞಾನ ಯಾರಿಗಾದರೂ ಕೊಡಬೇಕಾಗಿ ಬಂದ್ರೆ ಯಾರಿಗೆ ಬೇಕೋ ಅವರಿಗೆ ಕೊಡು. ಆದರೆ ಬಿಚ್ಚಿ ಬಿಸಾಡಿದಂತೆ ಮಾಡಬೇಡ, ಯೋಗ್ಯರಾದವರಿಗೆ ಇದನ್ನು ಕೊಡು. ಎರಡೂ ಎಚ್ಚರ ಕೊಡುತ್ತಾರೆ. ಯೋಗ್ಯರಾದವರಿದ್ದರೆ ಕೊಡದೆ ಹೋದರೆ ನರಕ, ಯೋಗ್ಯರಲ್ಲದವರಿಗೆ ಕೊಟ್ರೆ ನರಕ ಅಂದರು. ಹಾಗೂ ಹಗ್ಗ ಹೀಗೂ ಹಗ್ಗ ಅಂದರು. ಮತ್ತೆ ಹೇಗ್ರಿ ಗೊತ್ತಾಗುತ್ತೆ ಇಷ್ಟೇ ಯೋಗ್ಯರಾದವರು ಅಂತ ನಮ್ಗೆ ಗೊತ್ತಾಗುತ್ತೆ. ಮಿನಿಮಮ್ ಸ್ವಲ್ಪ ಆದರೂ ಕ್ವಾಲಿಫಿಕೇಶನ್ ಇರುತ್ತೆ, ಅದನ್ನು ನೋಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಂತರ ಸಚ್ಚರಾಚರದಂತೆ ಚರಿಸು ಚೆನ್ನಾಗಿ, ಬಲು ಚಚ್ಚರದಲ್ಲಿ ಚಂಚಲ ಬೀರುತ್ತ. ಇಲ್ಲಿ ಹೇಳ್ತಾರೆ ಹೊರಗೆ ನೋಡಿದಾಗ ಎಲ್ಲರೂ ನಮ್ಮನ್ನು ನೋಡಿದ ಕೂಡಲೇ ಅಪ್ಪ ಇವರೇನ್ರಿ ಮನಸ್ಸು ಸ್ಥಿರ ಇಲ್ಲ, ಏನೂ ಇಲ್ಲ, ಏನಪ್ಪ ಚಂಚಲ ಬೀರುತ್ತ ಅಂದ್ರೆ ಚಾಂಚಲ್ಯ ತೋರಬೇಕಂತೆ ಹೊರಗೆ. ಯಾರನ್ನ ಕೇಳಿದ ಹೌದೇನ್ರಿ ಹಾಗಾ ಅಪ್ಪ ನಮ್ಗೆ ಗೊತ್ತಿಲ್ಲ, ಅಯ್ಯೋ ಪಾಪ ಇವ್ರಿಗೇನು ಗೊತ್ತಿಲ್ಲ, ಆ ಥರ ನಮ್ಮಲ್ಲಿ ಇರಬೇಕಂತೆ. ನಂತರ ಹಚ್ಚಿಕೆ ಜನರನ್ನು ಒದದು ಓಡಿಸು ಒಳಗೆ, ಮಚ್ಚುಗೊಳಿಸು ತಿರುವೈದಿಕವ. ಹೇಳ್ತಾರೆ ಅಯ್ಯ ಈ ಹಚ್ಚಿಕೆ ಜನರು ಅಥವಾ ಹಚ್ಚಿಕೆ ಜನರು ಅಂತ ಒಳಗೆ ಕೂತಿದ್ದಾರೆ ತತ್ವಾಭಿಮಾನಿ ದೈತ್ಯರು. ಅವರೆಲ್ಲ ಏನ್ ಮಾಡ್ತಾ ಇರ್ತಾರೆ? ನಾವೇನೋ ದೇವರ ಕಡೆ ಮನಸ್ಸು ಹೋಗ್ತಾ ಇರುತ್ತೆ, ಸ್ವಾಮಿ ಅನ್ಲಿಕ್ಕೆ ಹೋಗ್ತೀವಿ. ಅನ್ಲಿಕ್ಕೆ ಹೋದ ಕೂಡಲೇ ಇವರು ಇಮ್ಮಿಲಿಟ್ ಆಗಿ ಟ್ಯೂನ್ ಮಾಡ್ತಾ ಇರ್ತಾರೆ. ಅಪ್ಪಾ ಅವ್ರು ನೋಡಿ ದೇವರು ಅಂತ ಅನ್ಬೇಡ ಅಂತ ಹೇಳಲ್ಲ, ಮತ್ತೆ ಅವ್ರನ್ನ ರಿವರ್ಸ್ ಆಗಿ ನೋಡ್ತೀವಿ ನಾವು, ಹಾಗೆ ಹೇಳಲ್ಲ ಅವರು. ನಾವು ದೇವರ ಸ್ಮರಣೆ ಮಾಡ್ಲಿಕ್ಕೆ ಹೋಗ್ತೀವಪ್ಪ, ಮಾಡಿದ ಕೂಡಲೇ ಅವರು ಸೈಡ್ ಟ್ಯೂನಿಂಗ್ ಇರಲ್ಲ, ಬಟನ್ಸ್ ಇರುತ್ತಲ್ಲ, ಒಂದು ಬಟನ್ ಶುರು ಮಾಡ್ತಾರೆ. ಏನಂತ, ಅಪ್ಪ ಎಷ್ಟು ಚೆನ್ನಾಗಿ ಚಿಂತನೆ ಮಾಡ್ತಾ ಇದೀಯಪ್ಪ ನೀನು ಅಂತ ಒಳಗೆ ಬಟನ್ ಶುರು ಆಗತ್ತದು. ಶುರು ಆದ ಕೂಡಲೇ ಇನ್ನೊಂದು ಬಟನ್ ಶುರು ಮಾಡ್ತಾರೆ. ಏನಂತ, ಅಯ್ಯೋ ಪಕ್ಕದವರು ನೋಡ್ತಾ ಇದ್ದಾರೆ, ನಿನ್ನೇನ್ ನೋಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾ ಇದೀಯಾ ಅಂದ ಕೂಡಲೇ ದೇವರನ್ನೇ ನೋಡೋದು ಬಿಟ್ಟು ನಮ್ಮನ್ನ ಪಕ್ಕದವರು ನೋಡ್ತಾ ಇದ್ದಾರಾ ಇಲ್ಲ ಅಂತ ಕಣ್ಣು ಸ್ವಲ್ಪ ಹೀಗೆ ಶುರು ಆಯಿತು. ಅವಾಗ ಆರತಿ ಮಾಡೋ ಕಾಲಕ್ಕೆ ದೇವರನ್ನೇ ನೋಡ್ತಾ ಮಾಡ್ತಾ ಇದ್ವು. ಈ ಒಳಗೆ ಸ್ವಲ್ಪ ಬಟನ್ ತಿರುಗಿಸಿದ್ರು ಅವ್ರು, ಒಳಗಿದ್ದವರು ತತ್ವಾಭಿಮಾನಿ ದೈತ್ಯರು, ನೋಡ್ ನೋಡು ಎಲ್ಲರೂ ನೋಡ್ತಾ ಇದ್ದಾರೆ ಅಂತ. ಆ ಬಂದ ಕೂಡಲೇ ಒಂದು ಕಣ್ಣು ಚೂರು ಹಾಗೆ ಹೋಗಿ ಬಂತು, ಎಲ್ಲರೂ ನೋಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಮಾಮೂಲಾಗಿ ಆರತಿ ಮಾಡೋದು ಚೂರು ಹೀಗೆ ಶುರು ಆಯಿತು ಆರತಿ. ಅಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾರೆ ಆರತಿ, ಅದೇ ಬರ್ತಾರೆ ಹೆಚ್ಚಿಗೆ ಜನರು ಕೂತಿರ್ತಾರೆ, ನೀನು ಹೆಚ್ಚಳ 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 ಅಂತ ನಿನಗೆ ಟ್ಯೂನ್ ಅಪ್ ಮಾಡ್ತಾ ಇರ್ತಾರೆ, ಹಾಗೆ ಹಾಳು ಮಾಡ್ತಾರೆ ನಿನ್ನ. ಅಂಥವರನ್ನ ವಾದದು ಓಡಿಸು, ಒಳಗೆ ಅವರನ್ನ ಒದ್ದೋಡಿಸು. ಎಲ್ಲಿಗೆ? ಹೊರಗೆ ಅಲ್ಲ, ಅವ್ರು ಹೊರಗೆ ಹೋಗ್ಲಿಕ್ಕಿಲ್ಲ, ದೇವರು ಅಲ್ಲೇ ಕಟ್ಟಿ ಹಾಕಿದ್ದಾನೆ. ನೀವು ತತ್ವಾಭಿಮಾನಿಗಳಾಗಿ ಇಲ್ಲೇ ಕೂತಿರಬೇಕು ಅಂತ ದೈತ್ಯರಿಗೆ ಹೇಳಿದ್ದಾನೆ. ಅವರು ಹೊರಗೂ ಹೋಗ್ಲಿಕ್ಕಿಲ್ಲ, ಒಳಗಿದ್ರೆ ಒದ್ದು ಒಂದು ಕಡೆ ಹಾಕಿರ್ಬೇಕು ಅವರನ್ನ. ಹೇಗೆ ಅಂದ್ರೆ ಋಷಭ ಸೂತ್ರದಲ್ಲಿ ಹೇಳ್ತಾರೆ, ಕಾಲು ಕೆಳಗೆ ಚಪ್ಪಲಿ ಹಾಕಿ ಒತ್ತಿದರೆ ಆ ಕಾಲು ಕೆಳಗೆ ಬಿದ್ದ ಕಪ್ಪೆಗಳಂತೆ ಒದರತಾ ಇರ್ತಾರಂತೆ ದೈತ್ಯರು. ಅದಕ್ಕೆ ನಮ್ಮೊಳಗೆ ಭೀಮಸೇನ ದೇವರ ಚಿಂತನೆ ಮಾಡಿದರೆ ತತ್ವಾಭಿಮಾನಿ ದೈತ್ಯರನ್ನು ಒತ್ತಿಟ್ಟು ಬಿಡ್ತಾರೆ, ಅವರನ್ನು ಏನು ಮಾಡ್ಲಿಕ್ಕಾಗಲ್ಲ. ಗದ ಗದನೆ ನಡಕುತ್ತಲಿಪ್ಪರು. ನಾವು ಎಷ್ಟು ಕಾಲ ಸಾಧನೆ ಮಾಡ್ತಾ ಇರ್ತೀವೋ ಬಿದ್ದಿರಬೇಕವರು, ಆ ಥರ ಮಾಡ್ತಾರೆ. ಅದಕ್ಕೆ ಹಚ್ಚಿಕೆ ಜನರನ್ನು ಒದದು ಓಡಿಸು ಒಳಗೆ, ಇನ್ನ ಒಳಗೆ ಮಚ್ಚುಗೊಳಿಸು ತಿರುವೈದಿಕವ ಶುದ್ಧವಾದ ವೈದಿಕತನ. ಅಂದರೆ ವೇದೋಕ್ತ ಕರ್ಮಾನುಷ್ಠಾನ ಮಾಡ್ತಾ ಇರಬೇಕು, ಆಚಮನ ಮೊದಲುಕೊಂಡು ಎಲ್ಲಾ ಕರ್ಮಾನುಷ್ಠಾನ ಮಾಡ್ತಾ ಇರಬೇಕು, ವೇದ ಹೇಳಿದ ದೇವರ ಚಿಂತನೆಯನ್ನ ಮಾಡ್ತಾನೆ ಇರಬೇಕು. ಆ ಮಾಡ್ತಾ ಅವನ ಕಡೆ ಮನಸ್ಸಿರಬೇಕು, ಇನ್ಯಾರು ನಮ್ಮ ಕಡೆ ನೋಡತಾ ಇದ್ದಾರೆ ಎಂಬುದು ಬರಬಾರದು. ಬರುತ್ತೆ ನೋಡ್ರಿ, ನಾನು ಹೇಳೋದು ನನ್ನ ಅನುಭವನೇ, ಇನ್ಯಾರದ್ದೂ ಅಲ್ಲ. ಅದಕ್ಕೆ ಶೇಷದಾಸರು ಯಂತ್ರೋದ್ಧಾರಕರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಆ ಹಾಡು ಬರುತ್ತೆ, ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ, ನಂಬಿದೆ ನಿನ್ನ ಪಾದ, ಡಂಭವ ತೊಳಗಿಸಿ ಡಿಂಬದೊಳಗೆ ಹರಿಯ ಬಿಂಬ ಕೊಳಗಂತೆ ಮಾಡೋ. ಯಾಕೆ ಈ ಡಂಭಕತನ ತುಂಬಾ ಗೊಳಾಡಿಸ್ತಾ ಇದೆ. ಅದಕ್ಕೆ ಜಯಶ್ರೀ ವಿಠಲರು ಒಂದು ಮಾತು ಹೇಳ್ತಾರೆ, ಜನರ ಮಣ್ಣನೆ ಗೊಡವೆ ಕನಸಿಲಾದರೂ ಬೇಡ ಹರಿಯೇ, ಅದು ಬಂದ್ರೆ ಸಾಕು ನೀನ್ ದೂರ ಆಗ್ತೀಯ, ಇವ್ರ ಮುಂದೆ ಕೂತಿರ್ತೇನೆ, ನಿನ್ನ ಪೂಜಾ ಅವರ ಸಂತೋಷಕ್ಕಾಗಿ ಮಾಡುತ್ತೇನೋ, ಇದು ಬೇಡ ನಿನಗಾಗಿ ಮಾಡಬೇಕು, ನನ್ನ ದೃಷ್ಟಿ ನನ್ನ ತಲೆಯಲ್ಲೆಲ್ಲ ನೀನೇ ಕೂತಿರಬೇಕು, ಯಾರು ಕೂತಿರಬಾರ್ದು. ಜಸ್ಟ್ ಯು ಶುಡ್ ಆಕ್ಯುಪೈ ಮೈ ಮೈಂಡ್, ನೋಬಡಿ, ಎಲ್ಲರನ್ನ ಓಡಿಸಬೇಕು. ಅದಕ್ಕೆ ಹೇಳುತ್ತಾರೆ, ಒಳಗೆ ಮಚ್ಚುಗೊಳಿಸು ತಿರುವೈದಿಕವ. ಇನ್ನ ಎಂಥ ಮಾತುಗಳು ಹೇಳ್ತಾರೆ ಇಲ್ಲಿ, ಎಚ್ಚವಾಗದಂಥ ಪುಣ್ಯವೇ ಸಂಪಾದಿಸಿ, ಅಂದರೆ ಖರ್ಚಾಗದೆ ಇರುವ ಪುಣ್ಯ ಸಂಪಾದಿಸೋ ಅಂತಾರೆ ಷೋಡಶಿಯಲ್ಲಿ. ಎಚ್ಚರ ಕೊಡ್ತಾರೆ, ಇದೆಲ್ಲ ಕೂಡ ಪುಣ್ಯ ಸಂಪಾದನೆ ಮಾಡಬೇಕು. ನಾವು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಹೊರಟು ಹೋದಲ್ವ, ಆದರೆ ಆ ಪುಣ್ಯ ಎರಡು ರೀತಿ, ಖರ್ಚಾಗೋ ಪುಣ್ಯ ಖರ್ಚಾಗದೆ ಇರುವ ಪುಣ್ಯ ಅಂತ. ಕೇವಲ ದೇವರ ಮೇಲೆ ಅಭಿಮಾನದಿಂದ ನೀನು ಮೆಚ್ಚಿದರೆ ಸಾಕೋ ಅಂತ ಅವನಿಗಾಗಿ ಮಾಡುವಂತಹ ಕರ್ಮ ಎಂಥ ಪುಣ್ಯ ಕೊಡುತ್ತೆ ಅಂದ್ರೆ, ತೇನ ಸಂಪಾದಿತ ಪುಣ್ಯ ಜಾತಂ ನ ನಶ್ಯತಿ, ಹಾಳಾಗೋದೇ ಇಲ್ಲ. ಅಲ್ಲ ಹಾಳಾಗಲ್ಲ ಸರಿ, ಈ ಹಾಳಾಗೋ ಪುಣ್ಯ ಏನಿದೆ ಗೊತ್ತಾ, ಅಂದ್ರೆ ದೇವರಿಂದ ಏನೋ ಬೇಕು, ದೇವರೇ ಬೇಕಲ್ಲ, ದೇವರಿಂದ ಏನೋ ಬೇಕು ಅಂತ ಬಯಸಿ ಬಯಸಿ ಮಾಡಿದ ಕರ್ಮಗಳೆಲ್ಲ ಪುಣ್ಯ ಕೊಡುತ್ತೆ. ಆ ಪುಣ್ಯ ಸುಮ್ಮನೆ ಇರುತ್ತಾ, ಎಲ್ಲ ಸುಖ ಕೊಡ್ತಾ ಇದೆ, ಮತ್ತೆ ದೇವರೇ ಬೇಕು ಅಂತ ಮಾಡಿದರೆ ಈ ಪುಣ್ಯ ಬಂದಿದೆ, ಖರ್ಚಾಗ್ತಾ ಇಲ್ಲ, ಏನು ಉಪಯೋಗ? ಸುಖ ಕೊಡುತ್ತಾ ಅಂದ್ರೆ ತಾತನಷ್ಟು ಸುಖ ಕೊಡುತ್ತೆ. ಖರ್ಚಾಗುವ ಪುಣ್ಯ ಎಷ್ಟು ಸುಖ ಕೊಡುತ್ತೋ ಅದಕ್ಕಿಂತ ಹೆಚ್ಚು ಭೋಗಗಳನ್ನು ಕೊಡುತ್ತೆ. ಹೌದಾನೆ, ಆದರೆ ಖರ್ಚಾಗಲ್ಲ, ಅದು ಪುಡಿ ಪುಡಿಯಾಗಿ ಸ್ವರ್ಗಕ್ಕೆ ಹೋಗ್ತೀವಿ. ಯಾವುದು ಖರ್ಚಾಗುವ ಪುಣ್ಯ ಇಟ್ಟುಕೊಂಡೇ ಹೋಗ್ತಾ ಇರ್ತೀವಿ. ವಾಯನದಾನ ಕೊಡ್ತೀವ, ಕೊಡೋ ಕಾಲಕ್ಕೆ ಇಷ್ಟು ಕಾಲ ಸ್ವರ್ಗದಲ್ಲಿ ರೂಮಲ್ಲಿ ಹಾಕ್ತಾರಂತೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಾಯನದಾನ ಕೊಡ್ತೀವಿ. ಹೌದಲ್ರಿ, 33 ಅಪರೂಪ, ಅದರಲ್ಲಿ ಎಷ್ಟು ತೂತುಗಳಿದ್ರೆ ಅಷ್ಟು ಇಂಟು ಎಷ್ಟು ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸ ಮಾಡ್ತಾರೆ, ಅದೇ ನಮ್ಗೆ ಎಕ್ಸ್ಪೆಕ್ಟೇಷನ್. ಅದ್ ಮಾಡಿ 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 ಅಂತ ಪ್ರತಿಯೊಂದು ನೋಡಿ, ನಾವು ಸುಮ್ಮನೆ ಕಾಮೆಂಟ್ ಮಾಡ್ತಾ ಇಲ್ಲ, ರಿಪೇರ್ ಆಗ್ಬೇಕು ನಮ್ಮ ಒಳಗಿನ ಆಟಿಟ್ಯೂಡ್. ಹೌದಲ್ವ, ಏನು ಕೆಲಸ ವರಮಹಾಲಕ್ಷ್ಮಿ ಮಾಡ್ತೀರಾ, ದನ ಕನಕ ವಸ್ತು ವಾಹನ ಎಲ್ಲ ಅದಕ್ಕೆ ಸಂಕಲ್ಪ ತಲೆಯಲ್ಲೂ ಒಳಗೆ ಕೂತಿರೋದ ದೆವ್ವವೇ. ಎಂದಾದ್ರೂ ಮನಮುಟ್ಟಿ ಹೇಳಿ, ದೇವರ ಪೂಜೆ ಮಾಡೋ ಕಾಲಕ್ಕೆ ನೀನೇ ಬೇಕು ನನಗೆ, ನಿನ್ ತೃಪ್ತಿಗಾಗಿ ಮಾಡುತ್ತೇನೆ ಅಂತ ಮನಮುಟ್ಟಿ ಮನಸ್ಸಲ್ಲಿ ಬಂತ? ಬರಲ್ಲ. ಒಳಗೆ ಏನೋ ಕೂತಿರುತ್ತೆ, ಸೈಡ್ ಟ್ರ್ಯಾಕ್ ಅಲ್ಲಿ ಬಂದ್ಬಿಡುತ್ತದು. ಸ್ಟಾರ್ಟಿಂಗ್ ಅಲ್ಲಿ ಇರ್ಬೋದು, ಬೇಕಾದ್ರೆ ನೀನೇ ಬೇಕು ಅಂತ, ಆದ್ಮೇಲೆ ಇದೇ ಬೇಕು ಅಂತ ಬೇರೆ ಕಡೆ ಹೋಗ್ಬಿಡುತ್ತೆ. ಹೇಗೆ ನಮ್ಮ ಭರತ ಮಹಾರಾಜರು ದೇವರಿಗಾಗಿ ಕೂತಿದ್ದ ಕಾಲಕ್ಕೆ ಕೊನೆಗೆ ಜಿಂಕೆ ಬೇಕು ಅಂದಂತೆ ನಾವು ಬೇರೆ ಕಡೆ ಇವತ್ತು ಆಗ್ತಾ ಇರ್ತೀವಿ. ಆ ತರ ಆಗ್ತಾ ಇರುತ್ತೆ. ಹೆಚ್ಚವಾಗದಂತ ಪುಣ್ಯವೇ ಸಂಪಾದಿಸಿ ದೃಷ್ಟಾಂತ ಕೊಡಬೇಕಾದ್ರೆ, ಅಪ್ಪ ಅಮ್ಮ ಇದ್ದಾರೆ, ಮಗನಿಗೆ ಎಲ್ಲ ಕೊಡ್ತಾ ಇದ್ದಾರೆ. ಮಗ ಬರ್ತಾ ಇದ್ದ, ಡಿಮ್ಯಾಂಡ್ ಮಾಡ್ತಾ ಇದ್ದ. ಸಾಮಾನ್ಯ ಮಕ್ಕಳಷ್ಟೇ ಅಲ್ವಾ, ನಾವು ಮಕ್ಕಳಾಗಿದ್ವು. ಅಪ್ಪ ಅಮ್ಮನ ಹತ್ರ ಕೊಡು 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 ಅಂತಾನೆ ಇರುತ್ತೆ. ಯಾಕೆ? ಹಾ, ಕೊಡೋದು ನಿಮ್ ಧರ್ಮ, ಕೇಳೋದು ನಮ್ ರೈಟ್ ಅಲ್ವಾ? ಯಾಕ್ರಿ ಕೊಡಲ್ಲ? ಅಪ್ಪ ಆಗಿದ್ದು ಕೊಡಲ್ಲ ನೀನು? ನಾರ್ಮಲ್ ಹೇಳ್ತಾನೆ, ಎಲ್ಲರೂ ಯಾರು ಕಾಮೆಂಟ್ ಮಾಡ್ತಾ ಇಲ್ಲ, ನಾರ್ಮಲ್ ಆಟಿಟ್ಯೂಡ್. ಇಂಥ ಮಗನಿಗೆ ಒಂದ್ಸಲ ಬುದ್ಧಿ ಬಂತು, ಇಷ್ಟು ಮಾಡ್ತಾರಲ್ಲ, ನಾನೇನು ಮಾಡ್ತಾ ಇದ್ದೀನಿ ಇವರಿಗೆ ಅಂತ ಬಂತು. ಮನಸ್ಸು ಕರಗಿತು. ದಿನಾಗೂ ಅಪ್ಪನ ಹತ್ರ ಸಾಮಾನ್ಯವಾಗಿ, ನಾರ್ಮಲ್ ಹೇಳ್ತಾನೆ, ಯಾರು ಕಾಮೆಂಟ್ ಮಾಡ್ತಾ ಇಲ್ಲ, ಅಪ್ಪನ ಹತ್ರ ಮಗ ಸ್ವಲ್ಪ ಕ್ಲೋಸ್ ಆಗಿ ಬಂದ ಕೂಡಲೇ ಏನಪ್ಪ ಏನ್ ಬೇಕು ಅಂತ ಕೇಳ್ತಾರೆ. ನಾರ್ಮಲ್ ಆಗಿ ಹಾ ಚೆನ್ನಾಗಿದ್ರ, ನಾನು ಹೊಟ್ಟೋಗ್ತಾ ಇರ್ತಾರೆ. ಸ್ವಲ್ಪ ಒಂದ್ ದಿವಸ ಮುಂದಕ್ಕೆ ಬಂದ ಕೂಡಲೇ ಅವರಿಗೆ ಏನೋ ವಾಸನೆ ಬರ್ತಾ ಇರುತ್ತೆ, ಇವ್ರಿಗೇನೋ ಬೇಕು, ಇವ್ರಿಗೇನೋ ಬೇಕು, ಏನೋ ಬೇಕು ಅಂತ ಬರ್ತಾ ಇರುತ್ತೆ. ಹೌದು, ಅವರು ಬರ್ತ ಪಾಪ, ಯಾರು ಕೊಡ್ತಾರೆ, ನಾವೇ ಕೊಡಬೇಕು. ಆದರೆ ಒಂದ್ ದಿವಸ ಆ ಮಗನೇ ಬಂದ, ಅಪ್ಪನ ಹತ್ರ ಬಂದ, ಅಪ್ಪನಿಗೆ ಬೇಕಾದ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದ, ದಿನಾಗೂ ಏನಾದ್ರೂ ಬೇಕಾದ್ರೆ ಆ ಕ್ಲೋಸ್ ಆಗಿ ಬಂದು ಮಾಡಿಕೊಡೋದು ಶುರು ಮಾಡ್ತಿದ್ದ, ಇವತ್ತು ಮಾಡ್ತಿದ್ದ. ಅಪ್ಪ ಕೇಳಿದ, ಏನಪ್ಪ ಏನ್ ಬೇಕು? ಏನು ಬೇಡಪ್ಪ, ನಿನ್ಗೆ ಏನು ಮಾಡಲಿಲ್ಲ ನಾನು ಇಷ್ಟು ಕಾಲ, ಇನ್ನಾದ್ರೂ ಚೂರು ಮಾಡ್ಬೇಕನ್ಕೊಂಡೆ. ಏನ್ ಮಾಡ್ಲಿ, ನನ್ನ ಹತ್ರ ಏನೂ ಇಲ್ಲ, ಎಲ್ಲ ನಿಮ್ಗೆ ಕೊಟ್ಟದ್ದೇ ಇದೆ, ಅವ್ರು ಕೊಟ್ಟದ್ದೇ ಇರುತ್ತೆ ಮಗನ ಹತ್ರ. ಅವರಿಗೆ ಬೇಕಾದ ಏನಾದ್ರೂ ಇರುತ್ತಾ? ಬುಕ್ಕು, ಪೆನ್ಸಿಲು, ಪೆನ್ನು, ಅವ್ರ ಡ್ರೆಸ್, ಅವ್ರು ಕೊಟ್ಟ ಇವರು ಕೊಟ್ಟ ದುಡ್ಡು, ಅದು ಅಪ್ಪನಿಗೆ ಬೇಕಾಗಿರುತ್ತ? ನಥಿಂಗ್, ಏನು ಬೇಕಾಗಿಲ್ಲ. ಈ ಕಾನ್ಸೆಪ್ಟ್ ಮಗನಿಗೆ ಬಂತು, ನಿಮಗೆ ಕೊಡ್ಲಿಕ್ಕೆ ಬೇಕಾಗಿ ನನ್ನ ಹತ್ರ ಏನೂ ಇಲ್ಲ, ನೀವು ಕೊಟ್ಟದ್ದೇ ಇದೆ, ಹೋಗ್ತಾನೆ, ಏನ್ ಕೊಡ್ಲಿ? ಐ ವಾಂಟ್ ಟು ಡೂ ಜಸ್ಟ್ ಸರ್ವಿಸ್ ಅಂತ ಮಾಡಿದ್ರೆ ಅಪ್ಪನ ಮನಸ್ಸು ಕರಗಲ್ವೇ? ಹೇಗೆ ಕರಗೋಗುತ್ತೆ? ಇಟ್ ಈಸ್ ದ ಫ್ಯಾಕ್ಟ್. ಅವಾಗ ಆ ಅಪ್ಪ ಆ ಮಗ ಮಾಡೋ ಆ ಏನೋ ಚಿಕ್ಕ ಕೆಲಸಕ್ಕೆ ಸಂತೋಷದಿಂದ ನಗ್ತಾನ ಇಲ್ವಾ, ಬುದ್ಧ ತಟ್ತಾನ ಇಲ್ವಾ? ಆ ಕರಗಿದ ಮನಸ್ಸಿನ ಮಗ ಇಷ್ಟು ಕಾಲ ಅಪ್ಪನ ನೋಡಿದ ಕೂಡಲೇ ಅದು ಕೊಡು ಇದು ಕೊಡು ಅಂತಾನೆ ಕೇಳ್ತಾ ಇದ್ದ, ಈಗ ಮನಸ್ಸು ಕರಗಿದೆ. ಇಂತಹ ಕಾಲಕ್ಕೆ ಅಪ್ಪನಿಂದ ಬಂದ ಒಂದು ಚಿಕ್ಕ ನಗು, ಆ ಜಸ್ಟ್ ಪ್ಯಾಟ್ ಅಂತ ಹೇಳ್ತಾರಲ್ಲ, ಭುಜದ ಮೇಲೆ ಚೂರು ತಟ್ಟಿದರೆ ಅವನು ಖುಷಿಯೇ ಖುಷಿ ಕುಣಿತಾ ಇರ್ತಾರೆ. ಹೌದಾ? ಇದು ನಮ್ಮಲ್ಲಿ ಬರಬೇಕು. ದೇವರ ಹತ್ರ ಯಾವಾಗೂ ಡಿಮ್ಯಾಂಡ್ ಮಾಡ್ತಾನೆ ಇದೀವಿ ನಾವು, ಅದು ಕೊಡು ಇದು ಕೊಡು ಇದು ಕೊಡು ಅಂತ ಕೇಳ್ತಾ ಇದ್ದೀವಿ. ದೇವರಿಗೆ ನಾವೇನ್ ಕೊಡ್ತಾ ಇದ್ದೀವಿ? ಅವನು ಯಾಕೆ ಮಾಡಬೇಕು ನಮ್ಗೆ ಇವೆಲ್ಲ? ಅಂತಹ ಕಾಲಕ್ಕೆ ಒಚ್ಚೂರು ಕರಗಿ, ಅಪ್ಪ ನಿನಗಾಗಿ ನಾನೇನ್ ಕೊಡ್ಲಿಕ್ಕಾಗಲ್ಲ, ಎಲ್ಲ ನೀ ಕೊಡ್ತೇ ನನ್ನ ಹತ್ರ ಇರೋದು, ಜಸ್ಟ್ ಏನ್ ನಿಂಗೆ ನಿನಗೆ ಸಂತೋಷ ಬರಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನನ್ನ ಒಳ್ಳೇದಕ್ಕಾಗಿ ನೀನು ಹೇಳತಾ ಇರ್ತೀಯಲ್ಲ, ಸಂಧ್ಯಾ ವಂದನೆ ಮಾಡು, ಏಕಾದಶಿ ಮಾಡು ಅಂತ, ನನ್ನ ಒಳ್ಳೇದಕ್ಕಾಗಿ ಅದು ಮಾಡಿದ್ರೆ ನಿನಗೆ ಸಂತೋಷ ಆಗುತ್ತೆ, ಅದೊಂದೇ ನಾ ಮಾಡ್ಲಿಕ್ಕಾಗುತ್ತೆ, ನಥಿಂಗ್ ಎಲ್ಸ್. ಅಪ್ಪ ಅಮ್ಮಂದ್ರು ಹೇಳ್ತಾರೆ, ಹೀಗಿರೋ 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 ಅಂತ ಹೇಳ್ತಾರೆ. ಏ ನಾನು ಇವೆಲ್ಲ ಅಂತ ಹೋಗ್ತಾ ಇರ್ತಾನೆ. ಯಾವಾಗ ನನ್ನ ಒಳದಕ್ಕಾಗಿ ಹೇಳ್ತಾರೆ ಅವರು, ಅದರಿಂದ ಅವ್ರಿಗೇನು ಬರಲ್ಲ, ನಾನು ಹೀಗಿದ್ರೆ ಸಾಕು ಸಂತೋಷ ಪಡ್ತಾರೆ ಎಂದು ಗೊತ್ತಾಯ್ತಾ ಅವನಿಗೆ. ಅವನು, ಅಪ್ಪ ನಾನು ಇಷ್ಟು ಕಾಲ ಹಾಗಿರ್ಲ ಹೀಗಿಲ್ಲ ಅಂತ ನನ್ನ ಸ್ವಂತಕ್ಕಾಗಿ ಏನೋ ಮಾಡ್ತಾ ಇದ್ದೆ. ಈಗಲ್ಲ, ನೀವು ನಾನು ಹೀಗಿದ್ದೆ ಸಂತೋಷ ಪಡ್ತೀರಲ್ಲ, ಹಾ ಇರ್ತೀನಿ, ಜಸ್ಟ್ ಐ ವಿಲ್ ಡೂ ದಟ್ ಅಂತ ಮಾಡಿದ್ರೆ ಅಪ್ಪ ಅಮ್ಮನಿಗೆ ಎಷ್ಟು ಸಂತೋಷ ಆಗುತ್ತೆ. ನಮ್ಮ ಕರ್ಮಾನುಷ್ಠಾನ, ನಿತ್ಯ ಮಾಡಬೇಕಾದ ಕರ್ಮಾನುಷ್ಠಾನ. ದೇವರು ಹೇಳಿದ್ದು, ಸ್ವಾಮಿ ನಾನು ಮಾಡಿದರೆ ನಾನು ಉದ್ಧಾರ ಆಗ್ತೇನೆ, ಆದರೆ ನಾನು ಉದ್ಧಾರ ಆದರೆ ಸಂತೋಷ ಪಡುವುದು ನೀನಲ್ಲ, ನಿನ್ನ ಸಂತೋಷಕ್ಕಾಗಿ ನಾನು ಮಾಡ್ತೇನಯ್ಯ ಅಂತ ಆ ಕರ್ಮಾನುಷ್ಠಾನ ಮಾಡ್ಲಿಕ್ಕೆ ಶುರು ಮಾಡಿದೆ. ಇದನ್ನ ನಿಷ್ಕಾಮ ಕರ್ಮಾನುಷ್ಠಾನ ಅಂತ. ಒಣ ಇದ್ದ ನನಗೇನು ಬೇಡ, ನನಗೇನು ಬೇಡ ಇಲ್ಲ, ನನಗೇನು ಬೇಡ ಅಂತ ಮಾಡೋದು ನಿಷ್ಕಾಮ ಕರ್ಮಾನುಷ್ಠಾನ ಅಲ್ಲ. ಬೇಕು ನಮಗೆ ಶ್ರೀಹರಿಯ ಕರುಣೆ, ಶ್ರೀಹರಿಯ ಆ ಸ್ನೇಹ ಬೇಕು. ಆ ಸ್ನೇಹಕ್ಕಾಗಿ ಮಾಡುವ ಕರ್ಮಾನುಷ್ಠಾನವೇ ನಿಷ್ಕಾಮ ಕರ್ಮಾನುಷ್ಠಾನ. ಈಗ ನೋಡಿ, ಮೊದಲು ಅಪ್ಪನ ಹತ್ರ ಬಂದು ಡಿಮ್ಯಾಂಡ್ ಮಾಡ್ತಾ ಇದ್ದ ಮಗ, ಕೊಡ್ತಾ ಇದ್ರು, ಈಗ ಏನೂ ಕೇಳ್ತಾ ಇಲ್ಲ. ಅಪ್ಪ ಅಮ್ಮಂದ್ರು ಬಿಡ್ತಾರಾ? ಮೊದಲು ಕೆಟ್ಟಕ್ಕಿಂತ ಈಗ ಜಾಸ್ತಿ ಕೊಡ್ತಾರೆ, ಇನ್ನ ಜಾಸ್ತಿ ಕೊಡ್ತಾರೆ. ಅವಾಗ ಅವನು ಕೇಳಿದ್ರೆ ಕೇಳ್ತಾನೆ ಬಿಡು ಸುಮ್ಮನೆ ಇರ್ತಾರೆ. ಇವಾಗ ಅವ್ರು ಆಗಲ್ಲ, ಅವರೇ ನೋಡ್ತಾರೆ ಇವ್ರು ಏನೇನ್ ಬೇಕು ಏನೇನ್ ಬೇಕು ಅಂತ ನೋಡಿ ರಾಶಿ ರಾಶಿ ಕೊಡ್ತಾರೆ. ಅದನ್ನೇ ಹೇಳ್ತಾರೆ, ಹೆಚ್ಚವಾಗದಂತ ಪುಣ್ಯವೇ ಸಂಪಾದಿಸಿ. ಸ್ವಾಮಿ ನೋಡ್ತಾನಂತೆ, ನೀನೇ ಬೇಕು ಅಂದ ಕೂಡಲೇ ನಾನೇ ಬೇಕಾ? ಹೌದಾ, ಸರಿ, ನಿನಗೆ ಏನೇನ್ ಬೇಕು ನಾನೇ ತಂದು ಹಾಕ್ತೇನೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ವಿಜಯದಾಸರ ಮಾತು ಮನಸ್ಸನ್ನ ಕರಗಿಸಿ ಬಿಡುತ್ತಾನೆ. ಇದೇ ಬೇಕು ನಮಗೆ. ಶಾಸ್ತ್ರ ಓದಿದ ಮೇಲೆ ಸುಮ್ಮನೆ ಏನೋ ಒಣ ಮೂಲೆ ಕೂತಿದ್ರೆ ಏನು ಉಪಯೋಗ? ಮನಸ್ಸು ಕರಗಬೇಕು. ಅವನ ಮುಂದೆ ನಾವು ನೀನೇ ಬೇಕು ಅಂತ ಮನಸ್ಸು ಹೋಗದಿದ್ರೆ ಬದುಕಿ ಏನು ಉಪಯೋಗ? ಜಸ್ಟ್ ವೇಸ್ಟ್ ಪೇಪರ್ ಒಂದು ಮೂಲೆಗೆ ಬಿದ್ದಿರುತ್ತೆ, ನಾವು ಮನೆಯಲ್ಲಿ ಬಿದ್ದಿರ್ತೇವೆ ಅಷ್ಟೇ, ನೋ ಡಿಫರೆನ್ಸ್ ಅಟ್ ಆಲ್. ಅದನ್ನು ಹೇಳ್ತಾ ಇದ್ದಾರೆ, ಮಚ್ಚು ಮರೆಯಲ್ಲೇ ಅನುಭವಿಸು. ಈ ಪುಣ್ಯ ಸಂಪಾದಿಸಿ ಅದರಿಂದ ಬರುವಂತಹ ಈ ವೆಚ್ಚವಾಗದಂತಹ ಪುಣ್ಯದಿಂದ ಬರುವಂತಹ ಎಫೆಕ್ಟ್ ಏನಿದೆ ಅಂದ್ರೆ ದೇವರ ಮೇಲೆ ಅಭಿಮಾನ ಹೆಚ್ಚು 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 ಸ್ನೇಹ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟೆಷ್ಟು ದೇವರ ಮೇಲೆ ನಮಗೆ ಸ್ನೇಹ ಹೆಚ್ಚು ಆಗ್ತಾ 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 ಹೋಗುತ್ತೋ ಆನಂದ ಒಳಗೆ ಅಷ್ಟಷ್ಟಷ್ಟು ಹೆಚ್ಚಾಗ್ತಾ ಇರುತ್ತೆ. ಅದನ್ನ ತೋರಿಕೊಡಬೇಡ, ಮುಚ್ಚು ಮರೆಯಲ್ಲೇ ಅನುಭವಿಸು. ಒಳಗೇ ಅನುಭವಿಸ್ತಾ ಇರು, ಹೊರಗಿದ್ದವರಿಗೆ ಚೂರು ತೋರ್ಬಾರದು. ಅಪ್ಪ ಇವರು ಆನಂದ ಪಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಇವ್ರ ಮುಖದಲ್ಲಿ ಆನಂದ ಇದೆ, ಏನು ತೋರ್ಬೇಡ. ಮುಂದೆ ಹೇಳ್ತಾರೆ, ಅಚ್ಚಟ ವೈರಾಗ್ಯ ದೃಢವಾಗಿ ತಿಳಿದು ಕೆಂಗಿಚ್ಚು ಬೀರುವುದು ಪಾಪದ ರಾಶಿಗೆ. ಅಚ್ಚಟ ವೈರಾಗ್ಯ ದೃಢವಾಗಿ ತಿಳಿದು, ವೈರಾಗ್ಯ ಹೇಗಿರಬೇಕು? ಅಚ್ಚಟ ವೈರಾಗ್ಯ ಇರಬೇಕಂತೆ, ಚೆನ್ನಾಗಿ ಒಳ್ಳೆ ಪ್ಯೂರ್ ವೈರಾಗ್ಯ ಬರಲಿ ಅಂದ್ರು. ನಮ್ಮ ವೈರಾಗ್ಯ ಸ್ವಲ್ಪ ಅಲ್ಲ, ಪ್ಯೂರ್ ಇಂಪ್ಯೂರ್, ಪ್ಯೂರ್ಲಿ ಇಂಪ್ಯೂರ್ ನಮ್ದು. ಯಾಕೆ ಅಂದ್ರೆ ನಾವು ವೈರಾಗ್ಯ ಪಡ್ತೀವಿ, ಅದು ಬೇಡ ಇದು ಬೇಡ ಇದು ಬೇಡ, ಇಲ್ಲಿಗೆ ಗಯಾಕ್ ಹೋಗಿ ಬಿಟ್ಟು ಬರ್ತೀವಿ. ಯಾವುದು ಇಷ್ಟವಾದ, ಇಷ್ಟವಾದ ಬಿಟ್ಟು ಬರಬೇಕು, ಬಿಟ್ಟು ಬಂದಿರ್ತೀವಿ. ಅದು ಎಲೆಯಲ್ಲಿ ಹಾಕ್ತಾರೆ, ಪಕ್ಕದವನ್ನ ಕೇಳ್ತೀವಿ, ಯಾರೊಬ್ಬರು ಆಚಾರ್ಯ, ಆಚಾರ್ಯ ನಾ ಬಿಟ್ಟು ಬಂದೀವಿ, ಅದ್ ತಿನ್ಬಹುದಾ? ಅಲ್ಲ, ಬಿಟ್ಟು ಬಂದದ್ದು ಯಾಕೆ ತಿನ್ಬಾರ್ದು? ಮತ್ತೆ ಕೇಳೋದು ಯಾಕೆ ಅಲ್ಲಿ? ಅಲ್ಲಿ ಮತ್ತೆ ಪ್ರಶ್ನೆ ಇರುತ್ತೆ, ನಾ ಬಿಟ್ಟು ಬಂದೆ ತಿನ್ಬಾರ್ದು, ದೇವರ ಪ್ರಸಾದ, ಬಿಟ್ಟರೆ ದೋಷ ಏನು ಅಂತ ಕೇಳಿದ್ರೆ ಅಡ್ಡಿ ಇಲ್ಲ. ಒಳಗೆ ಇನ್ನೊಂದು ಆಂಗಲ್ ಕೂತಿರುತ್ತೆ, ಅದರ ಮೇಲೆ ಅಭಿಮಾನ, ಬಿಡ್ಲಿಕ್ಕಾಗಿರಲ್ಲ. ಪದಾರ್ಥ ಬಿಟ್ಟಿರ್ತೀವಿ, ಪದಾರ್ಥದ ಮೇಲೆ ಅಭಿಮಾನ ಬಿಟ್ಟಿರಲ್ಲ, ವ್ಯಕ್ತಿಗಳನ್ನ ಬಿಟ್ಟಿರ್ತೀವಿ, ವ್ಯಕ್ತಿಗಳ ಮೇಲೆ ಅಭಿಮಾನ ಬಿಟ್ಟಿರಲ್ಲ. ಅದಕ್ಕೆ ಹೇಳ್ತಾರೆ, ತಲೆಬೋಳಾದರೆ ಉಪಯೋಗವಿಲ್ಲ. ತೆಲುಗಿನಲ್ಲಿ ಗಾದೆ ಮಾತು ಬರುತ್ತೆ, ತಲಲು ಬೋಡುಲೈನ ತಲಪುಲು ಬೋಡುಲಗುನ ಅಂತಾರೆ. ಅಂದರೆ ತಲೆ ಬೋಳಾದರೆ ಏನು, ನಿನ್ನ ಆಲೋಚನೆ ಬೋಳಾಗ್ಲಿಲ್ಲ. ಆಲೋಚನೆ ಬೋಳಾದ್ರೆ ತಲೆ ಬೋಳಾಗೋದು ಒಂದು ನಿಮಿಷ, 10 ರೂಪಾಯಿ ಕೊಟ್ರೆ ಒಂದು ತಲೆ ಬೋಳಿಸ್ತಾನೆ. ಹೌದ್ ತಾನೆ, ಆಲೋಚನೆಗಳು ಬೋಳಾಗ್ಬೇಕು, ಶುದ್ಧ ಆಗ್ಬೇಕು. ಇಲ್ಲ, ಅಂಟು ಕೂತಿದೆ ನಮಗೆ ಆ ಕೇಳೋ ಕಾಲಕ್ಕೆ, ಅದರ ಮೇಲೆ ಆಸೆ ಇರುತ್ತೆ ತಿನ್ಬೇಕು ಅಂತ. ಚೂರು ತಗೋಬಹುದಲ್ಲ, ದೋಷ ಇಲ್ಲಲ್ಲ. ಆಚಾರ್ಯ ಹೇಳ್ತಾರೆ, ತಿನ್ನಪ್ಪ ಏನಾಯ್ತು? ಅವ್ರು ಹೇಳ್ತಾರೆ, ದೇವರ ಪ್ರಸಾದ ಎಲೆಯಲ್ಲಿ ಬಿದ್ದಿದೆ ತಿನ್ನಬಹುದು. ನಿಜವಾಗಿ ಬಿಟ್ಟಿದ್ರೆ ಏನ್ ಮಾಡಬೇಕು ಅಂದ್ರೆ, ದೇವರ ಪ್ರಸಾದ ಚೂರು ತಗೊಂಡು ಸುಮ್ಮನೆ ಇರಬೇಕು. ಮತ್ತು ಪ್ರಶ್ನೆ, ಎರಡನೇ ಸಲ ಹಾಕ್ಲಿಕ್ ಬರ್ತಾರಲ್ಲ ಆವಾಗ ಅದು ದೇವರ ಪ್ರಸಾದ ತಾನೆ, ಬೇಡ ಅಂದ್ರೆ ದೋಷ ಬರುತ್ತೇನೋ, ಹಾಕಿಸ್ಕೊಳ್ಳ. ನಾ ಸುಮ್ಮನೆ ಹೇಳಿಲ್ಲ, ಅವ್ರು ಕೇಳಿದ್ದು ಸರಿ. ನಾನೇನ್ ಹೇಳಿ, ಆ ದೇವರ ಪ್ರಸಾದ ಬೇಡ ಅಂದ್ರೆ ದೋಷ ಬರುತ್ತೆ. ಸರಿ ಹಾಕಿಸ್ಕೋಪ್ಪ, ಒಂದು ಸಲ ಹಾಕಿಸ್ಕೋ, ಎಲೆಯಲ್ಲಿ ಬಿದ್ದಿದ್ ಸಾಕು, ತಿನ್ಬಾರ್ದು. ಅದಕ್ಕೆ ಹೇಳಿದ್ದು, ಅಲ್ಲ ಆಚಾರ್ಯ, ರೂಲ್ ಎಲ್ಲಾ ಕಡೆ ಒಂದೇ ಇರ್ಬೇಕಲ್ಲ, ಮೊದಲು ಹಾಕಿದ್ದು ದೇವರ ಪ್ರಸಾದ ತಿನ್ನಬಾರದು ದೋಷ ಬರುತ್ತೆ ಅಂದ್ರೆ, ಎರಡನೇ ಸಲ ಹಾಕೋದು ದೇವರ ಪ್ರಸಾದ ತಾನೆ, ಅದು ಬೇಡ ಅಂದ್ರೆ ದೋಷ ಬರುತ್ತಾ ಇಲ್ಲ? ಅಲ್ಲಿ ಬರಲ್ಲ, ಅಲ್ಲಿ ಇಲ್ಲಿ ಬರಬಾರದಲ್ಲ. ಸರಿ, ಅವಾಗ ಹೇಳೋದು ಏನು ಮತ್ತು ಅಂದ್ರೆ, ಆ ಎರಡನೇ ಸಲ ಬಡಿಸೋ ಕಾಲಕ್ಕೂ ಕೂಡ ಅವರು ಹಾಕಿದಷ್ಟೆಲ್ಲ ಹಾಕಿಸ್ಕೋಬೇಕಾ ಬೇಡವ? ಯಾಕೆ ಅಂದ್ರೆ, ಅವಾಗ ಹೇಳ್ತಾರೆ ಅಲ್ಲ, ಆ ಬುದ್ಧಿ ಆಲೋಚನೆ ಓಡಿಸುತ್ತೆ. ಯಾವುದು ಪದಾರ್ಥದ ಮೇಲೆ ವ್ಯಾಮೋಹ, ಇಷ್ಟು ಆಲೋಚನೆ ಕೊಡುತ್ತೆ. ಕೊನೆಗೆ ಅವರಂದ್ರು, ಅಲ್ಲ ಯಜಮಾನ ತಂದು ಹರಿಪ್ರಸಾದ ಬಡಿಸ್ತಾ ಇದ್ರೆ ಭಕ್ತರಿಗೆ ಅಂತ ಅವರ ಮನಸ್ಸು ನೋಯಿಸೋದು ದೋಷ ಅಲ್ವಾ ಆಚಾರ್ಯ? ಬೇಕಾದ ಬರ್ತಾ ಇದೆ, ತುಂಬಾ ಬೀಳ್ಬೇಕು ಯಜಮಾನನ ಮೇಲೆ ನೆಪ. ಯಜಮಾನನ ಮನಸ್ಸು ನೋಯಿಸಬಹುದಾ? ಏನು ಉತ್ತರ ಕೊಡಬೇಕು? ಕೊನೆಗೆ ಒಂದೇ ಕೊಟ್ಟೆ, ನಿನಗೆ ಬೇಡದ ಪದಾರ್ಥ ಬಂದಾಗ್ಲೂ ಇದೇ ನ್ಯಾಯ ಅಲ್ಲಪ್ಪ, ಯಾಕೆ ಬೇಡ ಅಂತೀಯ? ನಿನಗೆ ಹಾಗಲಕಾಯಿ ಪಲ್ಯ ಬೇಡ, ಅವ್ರ ಯಜಮಾನನಿಗೆ ಬಹಳ ಇಷ್ಟ, ನಿಮ್ಗೆ ಹಾಕ್ಬೇಕು ಅಂದ, ತಟ್ಟೆ ತುಂಬ ತಂದ, ಅಡ್ಡ ಬೀಳತೀಯ, ಬೇಡ ಅಂತ. ಯಾಕೆ ದೋಷ ಬರಲ್ವಾ? ಮತ್ತೆ ಇದೇ ದೋಷ ಅಲ್ಲಿ ಬರುತ್ತಲ್ಲ, ಒಂದೇ ನ್ಯಾಯ ಎಲ್ಲ ಕಡೆ ಮಾಡಲ್ಲ, ಸುಮ್ಮನೆ ನಾಟಕ ಯಾಕೆ? ಬಿಟ್ಟು ಬಂದೀಯ ಅಂತೆಲ್ಲ, ಆ ಬಿಟ್ಟು ಬರೋದನ್ನ ಬಿಟ್ಟು ಬಿಟ್ಟು ಬಾ, ಬಿಡೋದನ್ನ ಬಿಟ್ಬಿಟ್ರೆ ಆಯ್ತಲ್ಲ. ವ್ರತ ಅಂಬೋದು ಎರಡರ್ಥ, ಸ್ವೀಕಾರ ಅಂತ ಬಿಡೋದು ಅಂತ ಅರ್ಥ. ಏಕಾದಶಿ ವ್ರತ, ಇವಾಗ ದ್ವಿದಳ ವ್ರತ ಅಂದ್ರೆ ಬಿಡೋದು ಅಂತ ಅರ್ಥ. ಏಕಾದಶಿ ವ್ರತ ಅಂದ್ರೆ ಅದೇ ಅರ್ಥ ಅಲ್ಲ, ಏಕಾದಶಿ ಬಿಡೋದು ಅಂತ ಅರ್ಥ ಅಲ್ಲ, ಮಾಡೋದು ಅಂತ ಅರ್ಥ. ಅದಕ್ಕೆ ಯಾರೋ ಒಬ್ರು ಅಂದ್ರು, ನಮ್ಮ ದೊಡ್ಡ ವ್ರತ ಏನು, ಯಾವ ವ್ರತ ಮಾಡದಿರುವುದೇ ದೊಡ್ಡ ವ್ರತ ಅಂದ್ರು. ಆತರ ಅಲ್ಲಿಗೆ ಗಯಾಕ್ಕೆ ಹೋಗಿ ನಿಶ್ಚಯ ಮಾಡಿಕೊಂಡು ಬಾ, ಈ ಜನ್ಮದಲ್ಲಿ ನಾನು ಯಾವುದನ್ನ ಬಿಡಲ್ಲ, ಬಿಡುವುದನ್ನೇ ಬಿಟ್ಟು ಬಿಡ್ತೀನೇನು, ಬೆಸ್ಟ್ ಆಯ್ತಲ್ಲ, ಸುಮ್ಮನೆ ಯಾಕೆ ಒದ್ದಾಡ್ತೀಯ, ಅದು ಬಿಟ್ಟದ್ದು ತಿನ್ನಬೇಕು ಒದ್ದಾಡೋದು. ಅದನ್ನೇ ಹೇಳ್ತಾರೆ ಇಲ್ಲಿ, ವೈರಾಗ್ಯ ಅಂದ್ರೆ ಏನು? ಅವಾಗ ಹೇಳ್ತಾರೆ, ವೈರಾಗ್ಯ ಅಂದ್ರೆ ಇಷ್ಟು ಯಾಕೆ ಒದ್ದಾಡ್ತಾ ಇದ್ದೀವಿ, ಆ ಪದಾರ್ಥ ಬಿಟ್ಟು ಬಂದ್ರು ಬೇಕು 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 ಅಂತ. ಪದಾರ್ಥವೇ ಸುಖ ಕೊಡುತ್ತೆ ಎಂಬ ಕಾನ್ಸೆಪ್ಟ್, ಅದೇ ಕೊಡ್ತಾ ಇದೆ ಎಂಬ ಕಾನ್ಸೆಪ್ಟ್. ಕೊಡೋದು ಅದು ಕೊಡ್ತಾ ಇದೆ ಇಲ್ಲ ಬೇರೆ ವಿಷಯ, ತಲೆಯಲ್ಲಿ ಕೂತದ್ದಂತೂ ಅದು ಕೊಡುತ್ತೆ ಅಂತ. ಆದ್ರೆ ನಡೆಯೋದೇನು? ಅವನೇ ಅದರೊಳಗಿದ್ದು ಆ ರೂಪಗಳಿಂದ ಸುಖ ನಮ್ಮೊಳಗೆ ಕೊಡ್ತಾ ಇದ್ದಾನೆ. ಅವನೇ ಸುಖ ಕೊಡುವಾಗ ಪದಾರ್ಥವೇ ಕೊಡ್ತಾ ಇದೆ ಎಂಬ ಕಾನ್ಸೆಪ್ಟ್ ಕೂತಿದೆಯಲ್ಲ, ಅದಕ್ಕಾಗಿ ಅದರ ಹಿಂದೆ ಬಿಡ್ತಾ ಇದೆ. ಯಾವಾಗಾದ್ರೆ ಅವನೇ ಸುಖ ಕೊಡ್ತಾ ಇದ್ದಾನೆ ಅಂತ ಬಂತು ಮನಸ್ಸಿಗೆ, ಅವಾಗ ಏನಾಗುತ್ತೆ, ಪದಾರ್ಥ ಬೇಡ ಇವನೇ ಬೇಕು. ಒಟ್ಟಾರೆ ನಮಗೆ ಸುಖಪ್ರದ ಹೇಳುತ್ತಾರೆ, ಪಿಂಗಳ ವೇಶ್ಯ ತನ್ನ ಮಾತಲ್ಲಿ ಹೇಳ್ತಾರೆ, ನಿತ್ಯಂ ಸಮೀಪೆ ರಮಣಂ ರತಿಪ್ರದಂ, ನನ್ನೊಳಗೆ ಇದ್ದು ವಿತ್ತಪ್ರದಂ ನಿತ್ಯಂ ಇವಂ ವಿಹಾಯ, ನನ್ನೊಳಗೆ ಇದ್ದು ಎಲ್ಲ ಕೊಡತಕ್ಕಂಥ ಇವನನ್ನು ಬಿಟ್ಟು ತುಚ್ಛವಾದ್ದನ್ನು ನಾನು ಯಾವಾಗಲೂ ಸೇವಿಸ್ತಾ ಇದ್ನಲ್ಲ, ಎಂಥ ಅಜ್ಞಾನ, ನಾನೆಂಥ ಅಜ್ಞಾನಿ ಆದಿ, ಕೊನೆ ಅವನು ಕೊಟ್ಟಾಗ ಬರುತ್ತೆ, ಇಲ್ಲಾಂದ್ರೆ ಹಲ್ಲೆ ಬಿದ್ದಿರ್ತೇವೆ ನಾವು. ಅದಕ್ಕೆ ಹೇಳ್ತಾ ಇದ್ದಾರೆ, ಅಚ್ಚಟ ವೈರಾಗ್ಯ ದೃಢವಾಗಿ ತಿಳಿದು, ಇಷ್ಟು ತಿಳಿದ್ರು ತಿಳಿದಂಗಲ್ಲ ವೈರಾಗ್ಯವನ್ನ, ಅಂಥ ಅಚ್ಚಟ ವೈರಾಗ್ಯ ಬರಬೇಕಾ? ಎಷ್ಟು ಉಪನ್ಯಾಸ ಕೇಳಿದ್ರು ಅಪ್ಪನಾಣೆ ಬರಲ್ಲ. ಮತ್ತ್ಯಾಕೆ ಉಪನ್ಯಾಸ ಹೇಳ್ತಾ ಇದ್ದೀರಾ? ಆ ಬರುವ ಟೆಕ್ನಿಕ್ ಹೇಳಿಕೊಳ್ಳಿಕ್ಕೆ ಉಪನ್ಯಾಸ. ಹೇಗೆ? ಒಳಗಿರುವ ಸ್ವಾಮಿ ಪರಮ ವೈರಾಗ್ಯವಂತ ಅಂತ ತಿಳಿದರೇನೆ ನಮಗೆ ಅಚ್ಚಟ ವೈರಾಗ್ಯ ಬರುತ್ತೆ. ಅಂದರೆ ಗುಣಚಿಂತನೆ, ನನ್ನೊಳಗಿರುವ ಸ್ವಾಮಿ ಪರಮ ವೈರಾಗ್ಯವಂತ, ಅಚ್ಚಟ ವೈರಾಗ್ಯ, ಈ ಲೋಕದಲ್ಲಿರುವ ಯಾವುದು ಬೇಡ ಅವನಿಗೆ ಅಂತ ನಾವು ಚಿಂತನೆ, ಸ್ವಾಮಿ ನೀನಿಂಥ ವೈರಾಗ್ಯವಂತ ಇಂಥ ವೈರಾಗ್ಯವಂತ ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಭಗವಂತ ತನ್ನೊಳಗಿರುವ ಆ ವೈರಾಗ್ಯ ಗುಣ ಪ್ರಕಟ ಮಾಡಲಿಲ್ಲ ನೋಡಿ, ಇಷ್ಟು ಕಾಲ ಒಳಗಿರ್ತಾನೆ, ಕನ್ನಡಿ ಮುಂದೆ ನಾವು ನಿಂತಿದ್ದೇವೆ, ಎಲ್ಲ ಆಭರಣ ಹಾಕೊಂಡಿದ್ದೇವೆ. ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ಮಾತ್ರ ಯಾವ ಆಭರಣ ಇಲ್ಲ. ಅದಾಗತ್ತೇನ್ರಿ? ಹಾಗಲ್ಲ, ಇಲ್ಲಿ ಆಗ್ತಾ ಇದೆ. ನಾವು ಪ್ರತಿಬಿಂಬ, ಅವನು ಬಿಂಬ, ಅವನು ಪರಮ ವೈರಾಗ್ಯವಂತ, ನಾವು ಪರಮ ಲೋಭಿಗಳು, ಈ ತರ ಹೇಗಾಯಿತು? ಪ್ರತಿಬಿಂಬ ಇರ್ಲಿಕ್ಕೆ ಸಾಧ್ಯವ ಅಂದ್ರೆ ಇಷ್ಟೇ ಸೀಕ್ರೆಟ್. ಅವನು ಒಳಗಿದ್ದಾನಲ್ಲ ಪರಮ ವೈರಾಗ್ಯವಂತನಲ್ಲ, ಆ ವೈರಾಗ್ಯದ ಗುಣ ಹೊರಗೆ ಹಾಕಲಿಲ್ಲ, ಒಳಗಿಟ್ಟು ಬಚ್ಚಿಟ್ಕೊಂಡು ಬೀಗ ಹಾಕೊಂಡಿದ್ದಾನೆ ಬಿಂಬ. ಅದಕ್ಕೆ ನಾವು ಈ ತರ ಕಾಣ್ತಾ ಇದ್ದೀವಿ. ಆ ಈಗ ಕೇಳಿದ್ವಿ ದೇವರನ್ನ, ಆಹಾರ ಹಾಕೊಳ್ಳೋ, ನೀನು ವೈರಾಗ್ಯವಂತ, ನೀನು ವೈರಾಗ್ಯವಂತ, ಈ ವೈರಾಗ್ಯದ ಹಾರ ಹಾಕೋ ಹಾಕೋ ಅಂತ ಒಳಗೆ ಅಪ್ಲಿಕೇಶನ್. ಆ ಚಿಂತನೆ ಮಾಡ್ತಾ ಇದ್ರೆ ದೇವ್ರು ನೋಡ್ತಾನೆ, ಸರಿ ಹಾಳಾಗಿ ಹೋಗಿ, ಸುಮ್ಮನೆ ಹಿಂದೆ ಬಿಡ್ತಾ ಇದೀಯಾ ಅಂತ ಹೇಳಿ ಆ ವೈರಾಗ್ಯ ಆಹಾರ ಅಂದ್ರೆ ಆ ಗುಣ ಪ್ರಕಟ ಮಾಡ್ತಾನೆ ಭಗವಂತ. ಅವಾಗೇನಾಗುತ್ತೆ ಅಂದ್ರೆ ನಮ್ಮಲ್ಲೂ ವೈರಾಗ್ಯ ಪ್ರಕಟ ಆಗುತ್ತೆ. ಈ ಜನ್ಮದಲ್ಲಿ ಎಷ್ಟು ಅಚ್ಚಟ ವೈರಾಗ್ಯ ಬರಬೇಕೋ ಅಷ್ಟು ತಂದು ಕೊಡುವವ ಅವನೇ ತತ್ವಾಭಿಮಾನಿಗಳ ಮೂಲಕ. ಈ ಸೀಕ್ರೆಟ್ಟೇ ಗೊತ್ತಿಲ್ಲದೆ ವೈರಾಗ್ಯ ತಂದುಕೊಳ್ಳ್ರಿ, ಅದು ಇಂಪಾರ್ಟೆಂಟ್ ನಾನು ಹೇಳೋದು. ಆಯ್ತು ಆಚಾರ್ಯ ನಾಳೆ ತಂದ್ಕೊಂತೀವಿ ಅಂತ ಹೋಗೋದು ಎಲ್ಲಿ? ಗಾಂಧಿ ಬಜಾರ್ ಸಿಗುತ್ತಾ? ಎಲ್ಲ ಸಿಗಲ್ಲ. ನಮಗೆ ತಂದ್ಕೊಳ್ಳಿಕ್ಕಾಗತ್ತಾ? ಅದಿದ್ರೆ ಯಾವಾಗೋ ಮೋಕ್ಷಕ್ಕೆ ನಾವು ಹೋಗ್ಬಿಡ್ತಾ ಇದ್ವಿ. ಒಳಗಿದ್ದವರು ಕೊಡಬೇಕು, ಅದಕ್ಕೆ ಯಾಚಕ ದೈನ್ಯ ವೃತ್ತಿಯಲಿ ಅಂತ ಹೇಳ್ತಾರೆ. ಸ್ವಾಮಿ ಕೊಡೋ ಕೊಡೋ ಕೊಡೋ, ಯಾಕ್ರಿ ಕೇಳಬೇಕು? ಪಾಪ ಕೂತಿದೆ, ಆ ಪಾಪ ಕಳಿಬೇಕಾದ್ರೆ ದೇವರನ್ನ ವೈರಾಗ್ಯವಂತ ಅಂತ ಚಿಂತನೆ ಮಾಡಬೇಕು. ಅದಕ್ಕೆ ಅಚ್ಚಟ ವೈರಾಗ್ಯ ದೃಢವಾಗಿ ತಿಳಿದು, ಯಾರು ಕೊಡ್ತಾರೆ ನಿನಗೆ ವೈರಾಗ್ಯ ಅಂತ ಚೆನ್ನಾಗಿ ತಿಳಿದು, ಅವನ ಭಗವಂತನ ರೂಪವನ್ನ ಅಚ್ಚಟ ವೈರಾಗ್ಯ ಎಂಬ ಹೆಸರಿಟ್ಟುಕೊಂಡ ಸ್ವಾಮಿಯ ರೂಪವನ್ನ ದೃಢವಾಗಿ ತಿಳಿದು, ಅವಾಗ ಏನಾಗುತ್ತೆ ಅಂದರೆ ಕೆಂಗಿಚ್ಚು ಬೀರುವುದು ಪಾಪದ ರಾಶಿಗೆ. ಪಾಪದ ರಾಶಿ ಏನು? ಎಲ್ಲಿ ನೋಡಿದ್ರು ಮರದ ಕಟ್ಟಿಗೆ ಏನು ಅಲ್ಲ, ತುಂಡುಗಳು ಅರಣ್ಯದಂತೆ ಬಿದ್ದಿದೆ. ಒಂದು ಸಲ ಬೆಂಕಿ ಕೊಟ್ಟರೆ ದಹ 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 ದಾನ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಸ್ವಾಮಿಯ ರೂಪದ ಚಿಂತನೆ ಮಾಡುತ್ತಾ ಇದ್ದಾರೆ, ಹೇಳುತ್ತಾರೆ, ಧ್ಯಾತುರ ಮನಃಶಮಲ ಶೈಲ ನಿಸೃಷ್ಟ ವಜ್ರಂ. ದೇವರ ಪಾದ ಎಂಥದ್ದು ಅಂದ್ರೆ ಆತನ ಪಾದವನ್ನು ಸ್ಮರಣೆ ಮಾಡಿ ಶುರು ಮಾಡಿದ್ವ, ನಮ್ಮ ಧ್ಯಾನ ಮಾಡುವವರ ಮನಸ್ಸಿನ ಶಮಲ ಶೈಲ, ನಾನಾ ಕಲ್ಮಶ ಪಾಪದ ರಾಶಿ ಎಂಬ ದೊಡ್ಡ ಬೆಟ್ಟ. ಆ ಬೆಟ್ಟದ ಮೇಲೆ ವಜ್ರಾಯುಧ ಹಾಕಿದಂತ ಆಗುತ್ತೆ. ಯಾರೋ ಹೇಳಿದ್ರು ದೊಡ್ಡ ಬೆಟ್ಟ ಎಷ್ಟು? ತಿರುಪತಿ ಬೆಟ್ಟ ಬೇಡಪ್ಪ, ಬದ್ರಿ ಬದ್ರಿಯಷ್ಟು ಬೆಟ್ಟ. ಈ ಕಡೆ ರೋಡ್ ಇದೆ, ಆ ಕಡೆ ಹೋಗ್ಬೇಕು. ನಮ್ಮ ಕೈ ಹೇಳಿದ್ರು ಈ ಬೆಟ್ಟ ಒಡೆದು, ಬದ್ರಿ ಬೆಟ್ಟ ಒಡೆದು ಅದರ ಮಧ್ಯೆ ರೋಡ್ ಮಾಡಿ ಅಂತ. ಆಗುತ್ತಾ? ಎಷ್ಟು ಡೈನಮೈಟ್ ಇದ್ರೆ ಆಗುತ್ತೆ? ಸಾಧ್ಯನೇ ಇಲ್ಲ. ಇಂಪ ಆಗತ್ತೇನ್ರಿ? ಆಗಲ್ಲ. ಆದರೆ ಆಗುತ್ತೆ. ನಮ್ಮ ಪಾಪದ ಪರ್ವತ ಅದಕ್ಕಿನ್ನ ದೊಡ್ಡದು. ಅದನ್ನು ಹೊಡಿಲಿಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ? ಡೈನಮೈಟ್ ಇಡ್ತಾ ಇಲ್ಲ, ಸುಮ್ಮನೆ ಹೋಗಿ ಒಂದು ಕಲ್ಲಿಂದ ಹೀಗೆ ಹೊಡೆಯೋದು ಬರೋದು, ಹೊಡೆಯೋದು ಬರೋದು. ಈ ಪಟಾಕಿ ಬಿಡ್ತಾ ಇದ್ದೀವಿ. ಎಸ್, ರಿಯಲಿ ಇಟ್ ಇಸ್ ಅ ಫ್ಯಾಕ್ಟ್. ನಾವು ಮಾಡೋದೆಲ್ಲ ಹಾಗೆ ಇದೆ. ಹಾಗಾದ್ರೆ ಹೇಗಿರಬೇಕು ಅಂದ್ರೆ, ಈ ಎಕ್ಸಾಂಪಲ್ ಕೊಡಬೇಕಾದ್ರೆ ನಮ್ಗೆ ಏನಿಸ್ತು ಅನಿಸ್ತು, ರಾಮ ಜನ್ಮಭೂಮಿ ನಮ್ಮರೆಲ್ಲ ಹೋದ್ರಲ್ಲ, ಹಿಂದಿನ ದಿವಸ ಮಸೀದಿ ಇತ್ತು, ದೊಡ್ಡ ಮಸೀದಿ. ಮಾರನೇ ದಿವಸ ನೋಡಿದ್ರೆ ಅಲ್ಲಿ ಮಸೀದಿ ಇತ್ತ ಅಂತ ಡೌಟ್ ಬರಬೇಕು ಎಲ್ಲರಿಗೂ ಕೂಡ. ಭೂ ಸಮಾನ ಮಾಡಿಬಿಟ್ರೆ ಹಾಗೆ ಹಾಗೆ ದೇವರ ಪಾದ ಚಿಂತನೆ ಮಾಡಿದ್ರೆ ವಜ್ರಾಯುಧ ಹಾಕಿದ್ರೆ ಹೇಗಿರುತ್ತೆ ಅಂದ್ರೆ, ಒಂದು ವೇಳೆ ಬದರಿ ಬೆಟ್ಟ ದೇವರಿಲ್ಲದೆ ಅಂಥ ಬೆಟ್ಟ ಇನ್ನೊಂದಿದ್ದರೆ, ಅಂಥ ಬೆಟ್ಟವೇ ಇನ್ನೊಂದಿದ್ರೆ ಅದರಲ್ಲಿ ವಜ್ರಾಯುಧ ಬಿದ್ರೆ ಜಸ್ಟ್ ಫ್ಲಾಟ್ ಆಗಿಬಿಡುತ್ತೆ, ಒಂದು ಚೂರು ಚಿಕ್ಕ ಕಲ್ಲೂರು ಅಲ್ಲಿ ಮತ್ತು ಒಳಗೆ ಕುಣಿ ಬಿದ್ದಿರಬೇಕು. ಅಂಥದ್ದು ವಜ್ರಾಯುಧ. ಅಂಥ ವಜ್ರಾಯುಧ ನಮ್ಮ ಸ್ವಾಮಿಯ ಪಾದದ ಚಿಂತನೆ ಆ ಥರ ಬೆಂಕಿ ಕೊಡುತ್ತೆ. ಹೇಳ್ತಾ ಇದ್ದಾರೆ ಕೆಂಗಿಚ್ಚು ಬೀರುವುದು ಪಾಪದ ರಾಶಿಗೆ. ಹೇಳ್ತಾರೆ ಲಚ್ಚು ಮನುಜನಾಗಿ ಲೋಕಕ್ಕೆ ಕಾಣಿಸು. ಲಚ್ಚು ಮನುಜ ಅಂದ್ರೆ ಅಯ್ಯೋ ಈ ಹಳ್ಳಿ ಕಾಡೋರಿತನ ಆ ತರ ಇರಬೇಕಂತ. ನಾನು ನೋಡಿದ್ರೆ ಬಹಳ ಜನ ನನಗೆ ಪರಿಚಯ ಆದ್ರು, ಅವ್ರು ನೋಡಿದ್ರೆ ಹೇಗಿರ್ತಾರೆ ಅಂತ, ಆ ಬಟ್ಟೆ ಕೆಂಪು, ಅವರು ಹೇಗೋ ಇರ್ತಾರೆ. ಆ ಸ್ವಾಮಿ ಅನುಗ್ರಹ ಮಾಡಿ ಅವರ ಸ್ನೇಹ ಕೊಟ್ಟ, ಅವರಿಗೂ ಭಗವಂತ ಮನಸ್ಸಲ್ಲಿ ಕೊಟ್ಟ, ಅವರು ಬಾಯಿ ಬಿಟ್ರೆ ನೋಡಬೇಕು ಒಳಗೆ ಶುಭ್ರ ಬಟ್ಟೆ ಹುಟ್ಟಿರ್ತಾರೆ, ಹೊರಗೆಲ್ಲ ಆಗಿರ್ತಾರೆ. ನೋಡಿದ ಕಾಲಕ್ಕೆ ಆನಂದ ಆಗ್ಬಿಡುತ್ತೆ, ಏಕಾಂತ ಕೂತಿರ್ತಾರೆ, ಯಾರತ್ರ ಬರಲ್ಲ. ನೋಡಿದ್ರಪ್ಪ ಇವತ್ತು ಯಾಕಾದ್ರೂ ಹೋಗ್ಬೇಕಂತಿರುತ್ತೆ, ಹಾಗಿರುತ್ತಾರೆ. ರಚ್ಚಿಗೆ ಹಾಕದಿರು ದಿವ್ಯ ಪ್ರಮೇಯ. ಯಾರಾದ್ರೆ ಚೆನ್ನಾಗಿ ಕೇಳ್ತಾರೆ, ಒಳ್ಳೆಯವರಿದ್ದಾರೆ ಅಂದ್ರೆ ಅವ್ರಿಗೆ ಹೇಳಲೇಬೇಕು. ಹಾಗಂತೆ ಯಾರಾದ್ರೂ ಕೂತಿರ್ತಾರೆ ಭಾಗವತ ಅಂತ ಕೊಡ್ತಾರೆ, ಇವಾಗ ನೀವಿದ್ದೀರಾ, ನಿಮ್ಮ ಮುಂದೆ ನಾನು ಪ್ರಮೇಯ ಬಿಚ್ಚಿ ಹೇಳ್ತಿದ್ದೀನಿ. ಯಾಕೆ? ನಿಮಗೆಲ್ಲ ಒಳ್ಳೆ ಆಸಕ್ತಿ ಇದೆ. ಇಷ್ಟೊತ್ತು ನಾನು ಒಂದು ಜೋಕು ಹಾಕಲಿಲ್ಲ, ಏನು ಕತೆ ಹೇಳಲಿಲ್ಲ, ವಿಷಯವೇ ಹೇಳಿದ್ದು. ಆಸಕ್ತಿಯಿಂದ ಕೂತಿದ್ದೀರಲ್ಲ. ಹಾ, ಇಲ್ಲಿ ಹೇಳಬಹುದು. ಕೆಲವೊಬ್ಬರೆ ಹೋಗ್ತೀವಿ ಭಾಗವತ ಅಂತ ಕರೀತಾರೆ, ಹೋದ ಕಾಲಕ್ಕೆ ಅವರು ಗಂಭೀರವಾಗಿ ಕೂತಿರ್ತಾರೆ. ಅಂದ್ರೆ ನೀವು ಹೇಳೋದು ಹೇಳ್ಕೊಂಡು ಹೋಗ್ಬಿಡಿ, ನಾವು ಕೇಳಿದ್ರೆ ಕೇಳ್ತೀವಿ, ಇಲ್ಲದ್ರೆ ಇಲ್ಲ. ಯು ನೀಡ್ ನಾಟ್ ಬಾದರ್ ಅಬೌಟ್ ಅಸ್, ಜಸ್ಟ್ ಸಿಂಪಲಿ. ಇನ್ನ ಕೆಲವರು ಇನ್ನಾ ವೈರಾಗ್ಯ ಜಾಸ್ತಿ, ಅಂದ್ರೆ ಅವರು ಪಾಪ ಹಾಗೆ ಇರ್ತಾರೋ ಏನೋ ಗೊತ್ತಿಲ್ಲ, ಅವ್ರಿಗೆ ಆನಂದ ಆಗ್ತಾ ಇರೋ ಹೊರಗೆ ತೋರ್ಬಾರ್ದು ಅಂತ ಹಾಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಮುಖ ಚೂರು ಆಕಾಶಕ್ಕೆ ತಿರುಗಿಸಿರ್ತಾರೆ, ಆಚಾರ ನೋಡೋದೇ ಇಲ್ಲ, ಮೇಲಕ್ಕೆ ನೋಡ್ತಾ ಇರ್ತಾರೆ. ಅಲ್ಲ, ಎದುರಿಗೆ ಕೂತಿತ್ತು, ಆ ಕೂಡೋದು ನಾಲ್ಕು ಜನ ಕೂತಿದ್ದು, ಹೆಚ್ಚು ಜನ ಇಲ್ಲ, ನಾಲ್ಕೇ ಜನ ಕೂತಿದ್ದು, ಒಬ್ಬರು ಗೋಡಿ ಒಬ್ಬರು ಕಿಟಕಿ ನೋಡ್ತಾ ಇದ್ರೆ ಪ್ರವಚನ ಹೇಗ್ ಮಾಡ್ಬೇಕ್ರಿ ಅಲ್ವಾ? ಆಚಾರ ವೈರಾಗ್ಯ ಇರಬೇಕಂತ ಆ ಕಡೆ ಕೂತು, ಅಂತ ಕಡೆ ಕೂತು ಇಂಥ ಪ್ರಮೇಯಗಳೆಲ್ಲ ಹೇಳಿದ್ರೆ ರಚ್ಚಿಗೆ ಹಾಕಿದಂತ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಕೋಳಿಗೆ ಹೆಕ್ಕಲಿಕ್ಕೆ ಬರುತ್ತೆ ಅಂತ ಮುತ್ತು ಹಾಕಬಹುದಾ? ಒಂದು ಜೋಳದ ಕಾಳು ರಾಗಿ ಕಾಳ ಹಾಕಬೇಕಷ್ಟೇ ಹೊರತು ಮುತ್ತ ಹಾಕ್ಲಿಕ್ಕೆ ಆಗುತ್ತಾ? ಅದಕ್ಕೆ ಹೇಳ್ತಾ ಇದ್ದಾರೆ, ರಚ್ಚಿಗೆ ಹಾಕದಿರು ದಿವ್ಯ ಪ್ರಮೇಯ. ಅದು ಇದಕ್ಕಿರು ಸ್ವಲ್ಪ ಅಪಾರ್ಥ ಆಯಿತು. ಏನಾಯ್ತು ಅಂದ್ರೆ, ಯಾರು ಹೇಳಬಾರದು ಸೀಕ್ರೆಟ್ ಅಂತ ಇಟ್ಕೊಂಡು ಯಾರಿಗೂ ಹೇಳದೆ ಬಚ್ಚಿಟ್ಟು ಮನೆಯಲ್ಲಿ ಇಬ್ಬರಿಬ್ರು ಮೂರ್ ಜನಕ್ಕೆ ಹೇಳ್ಕೊಂಡದ್ರಿಂದ ಎಲ್ಲರಿಗೂ ಸಿಗದೆ ಅಯ್ಯೋ ಅಂತಾಯಿತು. ಹೌದಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಷೋಡಶಿ ಚತುರ್ದಶಿ ಇಷ್ಟು ಕಾಲ ಹಾಗೇ ಇತ್ತು. ಯಾಕೆ ಅಂದ್ರೆ ಆ ಗ್ರಂಥಗಳ ಮೇಲೆ ಒಂದು ವಸ್ತ್ರ ಕಟ್ಟಿಬಿಟ್ಟಿದ್ವು. ಇದು ಮಡಿ ಗ್ರಂಥ ಅಂದ್ರೆ ಸೀಕ್ರೆಟ್ ಆಗಿ ಹೇಳಬೇಕಾಗಿದ್ದು, ಪಬ್ಲಿಕ್ ಪ್ರವಚನಕ್ಕಿಟ್ಟದ್ದಲ್ಲ ಅಂತ ಹೇಳಿ. ಆದರೆ ಈಗ ಎಷ್ಟು ಸಜ್ಜನರನ್ನ ಚಿಂತನೆ ಮಾಡ್ತಾ ಇದ್ದಾರೆ, ಅನುಷ್ಠಾನ ಮಾಡ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಅರಣ್ಯಕಾಚಾರ್ಯ ಉದ್ದೇಶ ಅದಿತ್ತೋ ಏನೋ, ನೆಪ ಮಾಡಿ ನನ್ನನ್ನು ಹೊರಗೆ ತಂದ್ರಷ್ಟೇ, ಆದ್ರೆ ನನಗೇನು ಹೇಳಲಿಕ್ಕೆ ಬರುತ್ತೆ ಎಂಬುದು ಶುದ್ಧ ತಪ್ಪು. ಎಂತ ದೊಡ್ಡವರಿದ್ದಾರೆ, ಎಲ್ಲರಿದ್ದಾರೆ, ಅವರ ದೃಷ್ಟಿಗೆ ಆ ಗ್ರಂಥಗಳು ಬರಲಿಲ್ಲ. ಬರಲಿಲ್ಲ ಅಂದ್ರೆ ಬೇಡಪ್ಪ, ಇದು ಜನಕ್ಕೆ ಕೊಟ್ರೆ ಅದು ಹಾಳು ಮಾಡ್ತಾರೇನೋ ಅಂತ. ಆದರೆ ನೋಡಿ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ. ಅದಕ್ಕೆ ಅರಣ್ಯಕಾಚಾರ್ಯನನ್ನ ಕಳಿಸಿದ್ರೇನೋ ಅನ್ಸುತ್ತೆ. ನನಗೆ ಗೊತ್ತು ಗೊತ್ತಿಲ್ಲದ ಜ್ಞಾನದಿಂದ ಚೂರು ಹೇಳಿದ್ದಕ್ಕೆ ಜನರಲ್ಲಿ ಇಷ್ಟು ಪರಿವರ್ತನೆ ಬಂದದ್ದು ನೋಡಿ. ಎಲ್ಲಾ ದೊಡ್ಡ ದೊಡ್ಡ ಜ್ಞಾನಿಗಳೇ ಇದ್ದಾರೆ ಬೆಂಗಳೂರಲ್ಲಿ, ಎಲ್ಲಾ ಕಡೆ ಇದ್ದಾರೆ. ಅವರು ಜನ ಇದನ್ನ ಬಳಸಲ್ಲ, ತುಳಿದು ಬಿಡ್ತಾರೆ, ತಿಪ್ಪೇಲಿ ಹಾಕ್ತಾರೆ. ಇವರಿಗೆ ಬರೇ ಕಥೆ ಬೇಕು, ನಾಲ್ಕು ಜೋಕ್ಸ್ ಇದ್ರೆ ಸಾಕು, ಪ್ರಮೇಯ ಕೇಳಲ್ಲ, ನಿದ್ದೆ ಮಾಡುತ್ತಾರೆ ಇವರು ಅಂತ ಜನರ ಮೇಲೆ ಅಭಿಮಾನ ಅವರ ಅಭಿಪ್ರಾಯ ಇತ್ತಲ್ಲ, ಅದು ಈಗ ಹೋಗ್ತಾ ಇದೆ. ಅಯ್ಯೋ, ಜನಕ್ಕೆ ಪ್ರಮೇಯ ಹೇಳದೆ ಕೇಳುತ್ತಾರೆ ಎಂಬುದು ಕಾಣುತ್ತಾ ಇದೆ. ಇಂಥ ಕಾಲಕ್ಕೆ ಅಂತಂತ ದೊಡ್ಡ ದೊಡ್ಡ ಪಂಡಿತರಿದ್ದಾರೆ ಬೆಂಗಳೂರಲ್ಲೆಲ್ಲ, ಅವರೆಲ್ಲ ಷೋಡಶಿ ಹಿಡ್ಕೊಂಡು ರಂಗದಲ್ಲಿ ಹಿಡಿದರೆ ಅವನಿಗೆ ಅರ್ಥ ಆಗುತ್ತೆ. ಇಷ್ಟು ಕಾಲ ಶ್ರೀನಿವಾಸಾಚಾರ್ಯ ಕೈಲಿ ಯಾಕಾದ್ರೂ ಕೇಳಿದ್ವಾ, ಅವರೇ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಹೌದೌದು, ಸತ್ಯವಾದ ವಿಚಾರ. ಎಂತೆಂಥ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ ಗೊತ್ತಾ, ಅವರೆಲ್ಲರೂ ಕೂಡ ಇದನ್ನು ಬಚ್ಚಿಟ್ಟಿದ್ದು ಯಾಕೆ ಅಂದ್ರೆ, ಜನಕ್ಕೆ ಇದೇ ಒಂದು ರಚ್ಚಿಗೆ ಹಾಕದಿರು ದಿವ್ಯ ಪ್ರಮೇಯ ಅಂತ. ಸುಚರಿತ್ರನಾದ ನಮ್ಮ ವಿಜಯ ವಿಠಲರಯ್ಯನ ಅರ್ಚ ಗುಪ್ತ ಮಾರ್ಗದಲ್ಲಿ ನಿಲ್ಲಿಸು ಸಂತತ ಒಲಿಸು. ದೇವರ ಅರ್ಚನೆ ಗುಪ್ತವಾಗಿ ಮಾಡು. ಗುಪ್ತವಾಗಿ ಮಾಡಬೇಕು ಅಂದ್ರೆ ಹೇಗ್ ಮಾಡಬೇಕು ನೀವೇ ಹೇಳಿ. ಹೊರಗಿಟ್ಕೊಂಡು ಏನು ಧೂಪ ದೀಪ ನೈವೇದ್ಯ ಕೊಟ್ರೆ ಹೊರಗೆಲ್ಲ ಕಾಣಿಸಲ್ವಾ? ಅದು ಮಾಡಿ, ಎಷ್ಟು ಮಾಡಬೇಕೋ ಮಾಡಿ ಬಿಡಿ ಅಂತ ಹೇಳ್ತಾ ಇಲ್ಲ. ಆದರೆ ಅರ್ಚನೆ ಮಾಡ್ತೀನಿ ಜಾಸ್ತಿ ಮಾಡ್ಲಿಕ್ಕೆ ಹೋದ್ರ ಅಟ್ರಾಕ್ಷನ್ ಬಂದೇ ಬರುತ್ತೆ. ಹಾಗಾದ್ರೆ ಅರ್ಚನೆ ಬಿಡಬಾರದು, ಏನು ಮಾಡಬೇಕು? ಒಳಗಿನ ಅರ್ಚನೆ ಮಾಡು. ಬಿಂಬಕ್ರಿಯಾನುಸಂಧಾನ ವಿಶೇಷವಾಗಿ ಸಕಲೇಂದ್ರಿಯಗಳ ವ್ಯಾಪಾರ ಭಗವಂತನಲ್ಲೇ ಚಿಂತನೆ ಮಾಡಿದ್ರೆ ಯಾರಿಗೆ ಗೊತ್ತಾಗತ್ತೀ? ಯಾರಿಗೆ ಗೊತ್ತಾಗಲ್ಲ. ಐಕ್ಯ ಚಿಂತನಂ ಪರಮಾರ್ಚನಂ ಅಂತ ಅದನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಸಂತತ ಅರ್ಚ ಮಾಡು, ಗುಪ್ತ ಮಾರ್ಗದಲ್ಲಿ ಮಾಡು, ಆ ಭಗವಂತನನ್ನ ಅರ್ಚ ಮಾಡಿ ನಿಲ್ಲಿಸು, ಸಂತತ ಒಲಿಸು ಅಂದರೆ ಆ ಯಾವಾಗ್ಲೂ ಅವನ ಮೇಲೆ ಕಾನ್ಸಂಟ್ರೇಷನ್. ಬೇರೆ ಕಡೆ ಸಾಕಿಷ್ಟು ಕಾಲ ಇದರ ಕಡೆ ಕೊಟ್ಟು ಹಾಳಾಗಿ ಹೋದೆ, ಇನ್ನಾದರೂ ಅವನ ಕಡೆಯೇ ಕೊಡಬೇಕು ಅಂತ ಅವನಿಗಾಗಿ ಒದ್ದಾಟ ಶುರು ಆಯಿತ. ನಮಗೆ ಅನುಗ್ರಹ ಮಾಡುತ್ತಾನೆ ಭಗವಂತ ಅಂತ ತಿಳಿಸಿಕೊಟ್ಟು ಮುಂದೆ ಹೇಳ್ತಾರೆ. ಇದು ಸರಿ, ನಾನು ದೇವರ ಕಡೆ ಈ ಒಳಗಿನ ಚಿಂತನೆ, ಒಳಗೆ ಭಗವಂತ ಹೇಗೆ ಉಪಕಾರ ಮಾಡುತ್ತಾ ಇದ್ದಾನೆ ಇಂದ್ರಿಯಗಳಲ್ಲಿ ನಿಂತು, ಆ ಚಿಂತನೆ ಮಾಡಲ್ಲ. ಬರೇ ಕರ್ಮ ಮಾಡ್ತಾ ಹೋಗ್ತೇನೆ ಬೆಳಗ್ಗೆಯಿಂದ ರಾತ್ರಿವರೆಗೆ. ಅದು ಉತ್ತರ ಕೊಡ್ತಾರೆ, ಕರ್ಮವ ಕಡೆ ಮಾಡಿ ನೆಲೆಗೊಂಡವರು ಯಾರು? ಕರ್ಮವನ್ನು ಹಿಡ್ಕೊಂಡು ಕಡೆಗೆ ಬಿದ್ದವರು ಯಾರು? ಅದರ ಬುಡ ತೊಳ್ಕೊಂಡವರು ಯಾರು? ಯಾರು ಇಲ್ಲ. ಕರ್ಮ ಇರಬೇಕು. ಎಷ್ಟು ಜ್ಞಾನದಿಂದ ಕೂಡಿದ ಕರ್ಮಾನುಷ್ಠಾನ ಜ್ಞಾನ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ ಅಷ್ಟೇ. ಆ ಕರ್ಮ ಎಲ್ಲಿ ವೇದೋಕ್ತ ಕರ್ಮಾನುಷ್ಠಾನ ಅವಶ್ಯ ಮಾಡಲೇಬೇಕು, ನಾವು ಬಿಡಲೇಬಾರದು. ಎಷ್ಟು ನಮಗೆ ಯೋಗ್ಯತೆ ಇದೆಯೋ ಜ್ಞಾನ ಅನುಸಂಧಾನದಿಂದ ಕೂಡಿಕೊಂಡ ಕರ್ಮಾನುಷ್ಠಾನ ಮಾಡಲೇಬೇಕು. ಕೆಲವು ತಪ್ಪು ತಿಳಿತಾರೆ, ಸುಮ್ಮನೆ ಜ್ಞಾನ ಪಡ್ಕೊಳ್ತಾ ಇದ್ರೆ ಆಯ್ತು, ಸಿಡಿ ಕೇಳ್ತಾ ಇರೋ ಪ್ರವಚನ ಕೇಳ್ತಾ ಇರೋದು, ಒಂದು ಆಚಮನ ಮಾಡಲ್ಲ ಸಂಧಾನ ಮಾಡಲ್ಲ, ಯಾಕೆ ನಾ ಜ್ಞಾನ ತಪ್ಪು ಅಂದ್ರು ಆ ಜ್ಞಾನ ಕೆಲಸಕ್ಕೆ ಬರಲ್ಲ. ಆಚಾರಹೀನಂ ನಪುನಂತಿ ವೇದಾಹ, ಆಚಾರ ಇಲ್ಲದವನನ್ನ ಆ ವೇದಗಳು ಕೂಡ ಅವನ ಪವಿತ್ರ ಮಾಡಲ್ಲ ಅಂತ ಹೇಳ್ತಾರೆ. ಮತ್ತೆ ನಮಗಾಗುತ್ತಾ? ಆದ್ದರಿಂದ ಕರ್ಮಾನುಷ್ಠಾನ ಮಾಡಬೇಕು, ಅದೇ ಜಾಸ್ತಿ ಇರಬಾರದು. 20 ಸಲ ಸ್ನಾನ ಮಾಡಿ ಅಲ್ಲೇ ಕೂತ್ಕೊಂಡು ಆ ತಂಬಿಗೆ ತೊಳೆದು ಅದನ್ನೇ ತೊಳಿತಾ, ಯಾಕೆ ಮನಸ್ಸು ಕಪ್ಪಾಗಿದೆ, ಅದು ತೊಳೆಯುವ ಮಾರ್ಗ ಇಲ್ಲ. ನಮ್ಮ ಮನಸ್ಸು ಹೇಗಿದೆ ಅಂದ್ರೆ ನಾವು ಪೂಜಾ ಮಾಡೋ ತಂಬಿಗೆ ತರ, ತಾಮ್ರದ ತಂಬಿಗೆ ತರ ಹೊರಗೆ ಹೊಳಿತಾ ಇರುತ್ತೆ. ಒಳಗೆ ಕೈ ಹಾಕಿ ತಿಕ್ತೀವಾ? ತಿಕ್ಕಲ್ಲ, ಆ ಕಪ್ಪು ಕೂತೇ ಇರುತ್ತೆ. ಒಳಗೆ ಬೆಳ್ಳಗಾಗಿ ಹೊರಗೂ ಬೆಳ್ಳಗಿದ್ರೆ ಶಬಾಷ್, ಒಳಗೆ ಬೆಳ್ಳಗಿದ್ದು ಹೊರಗೆ ಕಪ್ಪಿದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್, ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಳಗೆಲ್ಲ ಕಪ್ಪು ಕೂತಿರುತ್ತೆ ಯಾಕೆ ನೋಡಿ, ಆ ತಂಬಿಗೆ ನಾವು ತಗೊಳ್ಳೋದು ಕೂಡ ಒಳ್ಳೇದು. ಅಗಲ ಮುಖ ಇರುವ ತಂಬಿಗೆ ಇದ್ರೆ ಹಿಡಿಲಿಕ್ಕೆ ಬರಲ್ಲ. ದೊಡ್ಡ ತಂಬಿಗೆ ಬೇಕು, ನೀರು ಜಾಸ್ತಿ ತರಬೇಕು. ಅದಕ್ಕೆ ದೊಡ್ಡ ತಂಬಿಗೆ ಚಿಕ್ಕ ಮುಖ ಇರುವ ಕೈ ಹಿಡಿಲಿಕ್ಕೆ ಅನುಕೂಲವಾದ ತರ್ತೀವಿ. ಅದರಲ್ಲಿ ಕೈ ತೂರಲ್ಲ, ಕೈ ತೂರಲ್ಲ, ಒಳಗೆಲ್ಲ ಕಪ್ಪು ಕೂತಿರುತ್ತೆ, ತೆಗೆಯಿರೋ ಮಾರ್ಗ ನಮಗೆ ಗೊತ್ತಿಲ್ಲ, ಅದಕ್ಕೆ ಅದ್ರ ಹಾಗೇ ಬಿಟ್ಟಿರ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸು ಹಾಗೆ, ಒಳಗೆ ಹಾಕಿ ಕೈ ತೂರಲ್ಲ, ಕಪ್ಪು ಕೂತಿದೆ, ಅದಕ್ಕೆ ಏನು ಮಾಡಬೇಕು ಹೇಳಿ? ಒಳಗಿನ ತಂಬಿಗೆ ಕಪ್ಪು ಹೋಗ್ಬೇಕಾದ್ರೆ ಏನ್ ಮಾಡ್ತೀರಾ? ಕೈ ತೂರದೇನೆ ಹುಣಸೆ ಹಣ್ಣು ನೀರು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮಾಡಿಬಿಟ್ಟು ಒಂದು ಬಕೆಟ್ ತುಂಬ ಮಾಡಿ ಈ ತಂಬಿಗಳೆಲ್ಲ ಒಳಗೆ ಹಾಕ್ಬಿಟ್ರೆ 2 ದಿವಸ ಬಿಟ್ಬಿಡಿ, ಬಿಟ್ಬಿಟ್ರೆ ಒಳಗೆಲ್ಲ ನೀವು ತೊಳಿಬೇಕಾಗಿಲ್ಲ, ಅದೇ ತಾನಾಗಿ ಹೊರಟು ಹೋಗುತ್ತೆ. ಆದಮೇಲೆ ಒಂದು ಚೂರು ಉದ್ದನ ಕೋಲಿಗೆ ಏನು ಈ ಬ್ರಷ್ ತರ ಬರುತ್ತೆ, ಅದು ಹಾಕಿ ಒಳಗೆ ತಿಕ್ಬಿಟ್ರೆ ಬ್ಯೂಟಿಫುಲ್ ಆಗಿ ಬರುತ್ತೆ. ಹೌದಾ? ಇಲ್ಲೂ ಅಷ್ಟೇ, ಈ ಮನಸ್ಸನ್ನ ಒಳ್ಳೆ ಹುಣಸೆ ಹಣ್ಣಿನ ನೀರಲ್ಲಿ ಬಿಟ್ಬಿಡ್ಬೇಕು. ಯಾವ್ದು ಹುಣಸೆ ಹಣ್ಣು ನೀರು? ಹುಳಿ ನೀರು. ಯಾವ ಹುಳಿ ನೀರು ಅಂದ್ರೆ ಒಳ್ಳೆ ಕಷ್ಟಗಳು ಬರಬೇಕು, ಕಷ್ಟಗಳು ಬರಬೇಕು. ದೊಡ್ಡವರ ಸಂಪರ್ಕ ಹುಳಿ ನೀರು, ದೊಡ್ಡ ಸಜ್ಜನರ ಸಂಪರ್ಕ ಒಳಗೆ ಹಾಕಿ ತಿಕ್ಕಿ ಬಿಡುತ್ತೆ. ಮನಸ್ಸನ್ನ ಕರಗಿಸ್ತಾ 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 ಬರುತ್ತೆ. ಸಜ್ಜನರ ಸಂಪರ್ಕ ಅಂಬೋದೇ ದೊಡ್ಡ ಹುಳಿ ನೀರು. ಅವರ ಅಂಟಲ್ಲಿ ಇದ್ದು ಬಿಟ್ರೆ ಸಾಕು ನೋಡಿ, ಹುಳಿ ನೀರಲ್ಲಿ ತಂಬಿಗೆ ತೊಳಿಬೇಕಾಗಿಲ್ಲ, ಹಾಕಿದ್ರೆ ಸಾಕು ಕೆಂಪಾಗಿ ಬಿಡುತ್ತೆ. ಅದೇ ತರ ಸಜ್ಜನರ ಅಂಟು ನಮಗೆ ಬರ್ತಾ ಇದ್ದ ಕಾನ್ಸ್ಟೆಂಟ್ ಇರಬೇಕು. ಇವತ್ತಿದ್ದು 1 ವರ್ಷ ಆದ್ಮೇಲೆ ಮತ್ತೆ ನೋಡಿದ್ರೆ ಆಗಲ್ಲ, ಕಾನ್ಸ್ಟೆಂಟ್ ಆಗಿರ್ಬೇಕು ಅವರ ಮಾತು. ಮತ್ತೆ ಅವರು ಬರೇ ಅಂಟಿದ್ರೆ ಏನು ಉಪಯೋಗ? ಅವ್ರ ಪಕ್ಕ ಕೂತಿರ್ತಾರೆ, ನಾವು ಕೂತಿರ್ತೇವೆ, ಅವ್ರು ಊಟ ಮಾಡ್ತಾರೆ, ನಾವು ಊಟ ಮಾಡ್ತೇವೆ, ನೋಡ್ತಾನೆ ಇರ್ತೀವಿ. ಅವ್ರ ಬಾಯಿ ಬಿಚ್ಚಬೇಕು. ಬಾಯಿ ಬಿಚ್ಚಿ ನಮಗಾಗಿ ಒಳ್ಳೆ ಮಾತು ಹೇಳಲಿಕ್ಕೆ ಶುರು ಮಾಡಿದಿರ, ಅದು ಒಳ್ಳೆ ಹುಳಿ ನೀರು, ನಮ್ಮ ಒಳಗಿನ ಕಿಲುವೆಲ್ಲ ತೆಗೆದು ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಸಜ್ಜನರ ಸಂಘ ಸದಾ ಬಂತ. ಆವಾಗ ನಾವು ನೋಡಿ, ತಂಬಿಗೆ ಒಳಗಿತ್ತು, ಹುಣಸೆ ಹಣ್ಣಿನ ನೀರು ಒಳಗಿತ್ತು, ಕೆಂಪೇನ ಆಗಿದೆ, ಇನ್ನ ಹೊಳಪು ಬರಲಿಲ್ಲ. ಅವಾಗ ಏನ್ ಮಾಡಬೇಕು? ಹಾಕಿದವರು ಅದನ್ನ ತೆಗೆದು ಒಳಗೆ ಕೈಯಿಟ್ಟು ತಿಕ್ಕಬೇಕು. ಹೌದಾ? ಅಂದ್ರೆ ಯಾವುದೋ ಒಂದು ಮಾರ್ಗದಿಂದ ತೊಳಿಬೇಕು ಅದನ್ನ. ಆ ತೊಳೆದವರು ಯಾರು? ಹಾಕಿದವರು ತಾನೆ. ಅಂದರೆ ಯಾರ ಜ್ಞಾನಿಗಳ ಸಂಘಕ್ಕೆ ಹೋಗಿರ್ತೇವೋ ಅವರು ತಮ್ಮ ಒಳ್ಳೆ ಪ್ರವಚನ ಅಥವಾ ತಮ್ಮ ಒಳ್ಳೆ ಅನುಭವದ ಮಾತಿನ ಒಳಗೆ ನಮ್ಮನ್ನು ಮುಳುಗಿಸ್ತಾರೆ. ಮುಳುಗಿಸಿದವರು ಯಾರು? ಅವರೇ ತಾನೆ. ಅವರೇ ಏನು ಮಾಡಬೇಕು? ನಮ್ಮನ್ನ ಹೊರತೆಗೆದು ಚೂರು ಕೆಂಪಾದವರನ್ನ ತಂಬಿಗೆ ತೊಳಿಬೇಕಂದ್ರೆ ನೀರಲ್ಲೇ ತೊಳಿತಾರ? ಇಲ್ಲ, ಚೂರು ಹತ್ತಿರ ಇಟ್ಕೊಂಡು ತಂಬಿಗೆ ನೀಟಾಗಿ ತೊಳೆಯುತ್ತಾರೆ, ಹೌದಾ? ಹಾಗೆ ನಮ್ಮನ್ನು ಹತ್ತಿರ ಕರೆದು ಒಳಗಿಂದೆಲ್ಲ ತೆಗೆದು 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 ನೋಡಯ್ಯ ಹೀಗಿದ್ದೀಯಾ ಅಂತ ಹೇಳಿದ್ರೆ ನಾವು ಚೆನ್ನಾಗಾಗ್ತೀವಿ. ಹಾಗಾಗಬೇಕಾದ್ರೆ ಅವ್ರಿಗೆ ಆ ತಂಬಿಗೆ ಮೇಲೆ ಆಸಕ್ತಿ ಇರಬೇಕಾ? ಇಲ್ಲ. ಅವ್ರ ಹತ್ರ ನೂರಾರು ತಂಬಿಗಳಿವೆ, ಇದು ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಅಂತ ಹೋಗ್ಬಿಟ್ರೆ ಇಲ್ಲ. ಈ ತಂಬಿಗೆ ಅವರ ಮನಸ್ಸಲ್ಲಿ ಬಂದಿರಬೇಕು, ಏ ಈ ತಂಬಿಗೆ ಬೇಕಪ್ಪ ದೇವರ ಪೂಜೆಗೆ ಅಂತ ಬಂದಿರಬೇಕು. ಈ ತಂಬಿಗೆ ಮೇಲೆ ಅವರಿಗೆ ಆಸಕ್ತಿ ಬರಬೇಕು, ಬಂದ್ರೆ ತಾನೆ ಅದು ಒಳಗೆ ಹಾಕಿ ಅದು ತಗೊಂಡು ಹತ್ರ ಇದು ತಿಕ್ತಾರೆ. ಹಾಗೆ ದೊಡ್ಡವರ ಕಾಲು ಹಿಡಿದರೆ ಅವರ ಮನಸ್ಸಿನಲ್ಲಿ ನಾವು ಮುದ್ರೆ ಹಾಕಿಬಿಟ್ರೆ ಇವನು ನನ್ನವ ನನ್ನ ತಂಬಿಗೆ ಅಂತ ನನ್ನವ ಅಂತ ಬಂತ ಅವ್ರ ಹತ್ರ ಕರೆದು ಒಳಗೆ ತೆಗಿತಾರೆ. ಇದೆಲ್ಲ ಮಾಡಿಸೋದು ಯಾರಿಗೆ? ದೇವರೇ ಒಳಗೆ ಕೊಡ್ತಾನೆ, ಗುರುಗಳಲ್ಲಿ ಕೊಡ್ತಾನೆ, ಶಿಷ್ಯರ ಮೇಲೆ ನನ್ನವರು ಅಂತ ಅಭಿಮಾನ ಕೊಡ್ತಾನೆ, ಹತ್ರ ಕೊಡಿಸ್ತಾನೆ, ಒಳಗೆ ತೆಗೆಸ್ತಾನೆ, ಕಳಿಸ್ತಾನೆ. ಇಷ್ಟು ಪ್ರಾಸೆಸ್ ನಡೆಯುತ್ತೆ. ಇದನ್ನು ಹೇಳ್ತಾ ಇದ್ದಾರೆ, ಅರ್ಚ ಗುಪ್ತ ಮಾರ್ಗದಲ್ಲಿ ನಿಲ್ಲಿಸು ಸಂತತ ಒಲಿಸು ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.